भ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्नसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरोन्मम। ब्रह्मचर्य हरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नुमः। वाजराजपदद्वन्द्ववारजासक्तमानसान् विश्वप्रियगुरून् वन्दे मन्दोऽहं धीविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदं श्रीगुरुभ्यो नमः। हरिः ओम्। शुद्धयज्ञप्रकरणदनन्तर ಬರುವಂಥದ್ದು ಸ್ವರೂಪಯಜ್ಞ ಪ್ರಕರಣ. ಈ ಸ್ವರೂಪಯಜ್ಞ ಪ್ರಕರಣದ ಒಂದು ಚಿಂತನೆಯ ಫಲವನ್ನು ನಿನ್ನೆ ಚೂರು ನೋಡಿದೆವು. ಸ್ವಯಂ ಏಕಾಕಿ ಸನ್ನಪಿ, ತಾವು ಒಬ್ಬರೇ ಇದ್ದರೂ ಕೂಡ ಸೋಪಸ್ಕರ ಸರ್ವಯಜ್ಞ ಫಲಂ ಲಭತೆ, ಎಲ್ಲ ಸಲಕರಣೆಗಳಿಂದ ಕೂಡಿದ ಯಜ್ಞ ಮಾಡಿದರೆ, ಒಂದಲ್ಲ ಎಲ್ಲ ಯಜ್ಞ ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟೂ ಫಲ ಒಮ್ಮೆ ಒಮ್ಮೆ ಚಿಂತನೆ ಮಾಡಿದಾಗಲೂ ಬರುತ್ತೆ. ಹಾಗಾದರೆ ಈ ಒಂದು ಪ್ರಕರಣದಿಂದ ದೇವ ಋಣ ನಮಗೆ ತೀರುವುದು ಖಚಿತ, ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಯಜ್ಞ ಏನು, ಸ್ವರೂಪ ಯಜ್ಞ ಅಂತಾರೆ, ಇಲ್ಲಿ ಏನು ಬೇಕು, ಏನು ಮಾಡಬೇಕು, ಚಿಂತನೆ ಕ್ರಮ ಹೇಗೆ ಅಂದರೆ ಹೇಳುತ್ತಾರೆ, ಜೀವಸ್ಯ ಸ್ವರೂಪಭೂತಂ ಮನಃ ಯಜಮಾನ. ಜೀವನ ಸ್ವರೂಪಭೂತಂ ಮನಃ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಒಳಕ್ಕೆ ಹೋಗಬೇಕು. ಮನಸ್ಸು ಎರಡು ರೀತಿ, ಒಂದು ಜಡ ಮನಸ್ಸು, ಒಂದು ಚಿನ್ಮನಸ್ಸು ಅಂತ. ಚಿನ್ಮನಸ್ಸು ಅಂದರೆ ಚೇತನಾತ್ಮಕವಾದ ಮನಸ್ಸು. ಜೀವ ಚೇತನಾತ್ಮಕ ಅಂದರೆ ಜ್ಞಾನಾತ್ಮಕನಾದವ. ಇವನ ಮನಸ್ಸು ಜ್ಞಾನಾತ್ಮಕ, ಚಿತ್ ಅಂದರೆ ಜ್ಞಾನ, ಜ್ಞಾನಾತ್ಮಕವಾದ ಮನಸ್ಸು ಜೀವನ ಸ್ವರೂಪ ದೇಹದಲ್ಲಿದೆ. ನಂತರ ಲಿಂಗ, ಅನಿರುದ್ಧ ಮತ್ತು ಸ್ಥೂಲ ದೇಹಗಳಲ್ಲಿ ಇರುವಂಥ ಮನಸ್ಸು ಜಡ ಮನಸ್ಸು. ಜಡ ಮನಸ್ಸು, ಸ್ವರೂಪ ಮನಸ್ಸು, ಚಿನ್ಮನಸ್ಸು ಅಂತ ಎರಡು ರೀತಿಯಾಗಿದೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಜೀವನವೇ ದೊಡ್ಡ ಯಜ್ಞ, ಜೀವನವನ್ನೇ ಯಜ್ಞವಾಗಿ ಅನುಸಂಧಾನ ಮಾಡುವುದೇ ಇಲ್ಲಿ ವಿಶೇಷವಾದ ಪ್ರಕರಣ. ಈ ಜೀವನದಲ್ಲಿ, ಜೀವನವೆಂಬ ಯಜ್ಞದಲ್ಲಿ ಯಜಮಾನ ಯಾರು ಅಂದರೆ ಸ್ವರೂಪಭೂತವಾದ ಮನಸ್ಸೇ ಯಜಮಾನ ಅಂದರು. ಜೀವನ ಮನಸ್ಸು ಯಜಮಾನ ಆಗೋದೇನು, ಜೀವ ಯಜಮಾನ ಅಂದರೆ ಚೆನ್ನಾಗಿರುತ್ತೆ. ನಾನು ಯಜಮಾನ ಅಲ್ಲ, ನನ್ನ ಮನಸ್ಸು ಯಜಮಾನ ಅಂದರೆ ಅದೆಂಥ ಪದಪ್ರಯೋಗ. ಅದಕ್ಕೆ ಹೇಳುತ್ತಾರೆ, ಮನಸ್ಸು ಯಜಮಾನ ಎಂಬುದಕ್ಕೆ ತಾತ್ಪರ್ಯ ಮನೋಭಿಮಾನಿಗಳು ಯಜಮಾನ ಅಂತ ಹೇಳಿ. ಹಾಗಾದರೆ ಜೀವನ ಸ್ವರೂಪದಲ್ಲಿರುವ ಮನಸ್ಸೇನಿದೆ ಅದಕ್ಕೆ ಅಭಿಮಾನಿಗಳು ಯಾರು ಅಂದರೆ ರುದ್ರದೇವರಲ್ಲ. ಜೀವನ ಸ್ವರೂಪ ದೇಹದಲ್ಲಿ ಪ್ರವೇಶ ವಾಯುದೇವರಿಗೆ ಮಾತ್ರ. ಅದಕ್ಕೆ ದಾಸರು ಹೇಳುತ್ತಾರೆ, ಪವನ ಗರುಡ ಮೊದಲಾದ ನಾಮದಲ್ಲಿ, ಗರುಡ ಭವಾದಿ ನಾಮದಲ್ಲಿ ಪವನ ಸ್ವರೂಪ ದೇಹದೊಳಗಿಪ್ಪ. ಜೀವರ ಸ್ವರೂಪ ದೇಹದಲ್ಲಿ ವಾಯುದೇವರಿದ್ದಾರೆ, ಗರುಡಾದಿ ದೇವತೆಗಳಿಲ್ಲ, ಅವರ ಹೆಸರಿಟ್ಟುಕೊಂಡು ವಾಯುದೇವರಿದ್ದಾರೆ. ಹಾಗಾದರೆ ಜೀವನ ಸ್ವರೂಪ ದೇಹದಲ್ಲಿರುವಂಥ ಮನಸ್ಸು, ಆ ಮನಸ್ಸಿಗೆ ಅಭಿಮಾನಿಯಾದವರು ಯಾರು ಅಂದರೆ ರುದ್ರ ನಾಮಕ ವಾಯುದೇವರು. ರುದ್ರ ನಾಮಕರಾದ ವಾಯುದೇವರು, ಯದ್ಯಪಿ ಮನಸ್ಸಿಗೆ ರುದ್ರದೇವರ ಅಭಿಮಾನಿ ಅಂತ ಕರೀತೇವೆ ನಾವು, ಆದರೆ ಗರುಡ ಶೇಷ ರುದ್ರರು ಮೂವರೂ ಅಭಿಮಾನಿಗಳೇ. ಇನ್ನೂ ನೋಡಬೇಕಾದರೆ ಸ್ಥೂಲ ಮನಸ್ಸಿಗೆ ಗರುಡ ಶೇಷ ರುದ್ರ ವರುಣ ಇಂದ್ರ ಚಂದ್ರ ಇಷ್ಟು ಜನ ಅಭಿಮಾನಿಗಳಾಗಿ ಬರ್ತಾರೆ. ಹಾಗಾದರೆ ಇಲ್ಲಿ ಪ್ರಧಾನವಾಗಿ ತಗೊಳ್ಳೋದಾದರೆ ರುದ್ರ ನಾಮಕರಾದಂಥ ವಾಯುದೇವರು ಇಲ್ಲಿ ಸ್ವರೂಪಭೂತವಾದ ಮನಸ್ಸಿಗೆ ಅಭಿಮಾನಿಗಳು. ಅವರೇ ಈ ಇಡೀ ಯಜ್ಞಕ್ಕೆ ಯಜಮಾನರಾಗಿ ನಿಲ್ತಾ ಇದ್ದಾರೆ. ಆ ಯಜಮಾನಾದರೆ ಹೆಂಡತಿ ಯಾರು ಅಂದರೆ ವಾಕ್ ಭಾರ್ಯ. ವಾಕ್ ಅಂದರೆ ವಾಕ್ ಅಂತ ಇಬ್ಬರಿಗೆ ಹೆಸರು. ಒಂದು ಭಾರತೀ ದೇವಿಗೂ ಹೆಸರು, ವಾಕ್ ಉಮಾ ಪ್ರೋಕ್ತ ಅಂತ ಉಮಾದೇವಿಗೂ ಹೆಸರು. ಹಾಗಾದರೆ ಇಲ್ಲಿ ಎರಡು ರೀತಿ ವಿಂಗಡಣೆ. ಸ್ವರೂಪದಲ್ಲಿ ವಾಯುದೇವರು ಭಾರತೀ ದೇವರು ದಂಪತಿಗಳು ಅವರು ಯಜಮಾನರು ಅಲ್ಲಿ ನಡೆಸ್ತಾರೆ. ಅವರೇ ಸ್ಥೂಲ ದೇಹದಲ್ಲೂ ರುದ್ರದೇವರು ಪಾರ್ವತೀ ದೇವಿಯರು ಇಬ್ಬರೂ ಕೂಡ ಯಜಮಾನರು. ಅವರಲ್ಲಿ ವಾಯು ಭಾರತೀಯರು ನಿಂತು ಈ ಜೀವನ ಯಜ್ಞವನ್ನು ನಡೆಸಿಕೊಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಹೇಳುತ್ತಾರೆ ಬಲಂ ಪುತ್ರ ಅಂತ ಹೇಳ್ತಾ ಇದ್ದಾರೆ. ಬಲನಾಮಕನೇ ಪುತ್ರ ಅಂತ. ಸ್ವರೂಪಭೂತವಾದಂಥ ಮನಸ್ಸು ಅಂದರೆ ವಾಯುದೇವರು ಯಜಮಾನ ಆದರೆ ಭಾರತೀ ದೇವಿಯರು ಅವರ ಭಾರ್ಯ ಆದರೆ ಪುತ್ರ ಯಾರು ಅಂದರೆ ಹೇಳುತ್ತಾರೆ ವಾಯುದೇವರಿಗೆ ಪುತ್ರ ಸಮಾನರು ಗರುಡ ಶೇಷ ರುದ್ರರು. ಅದರಲ್ಲಿ ಭಾಷ್ಯದಲ್ಲಿ ಬರುತ್ತೆ, ಉಪನಿಷತ್ ಭಾಷ್ಯ ಚಾಂದೋಗ್ಯದಲ್ಲಿ ಬರುತ್ತೆ, ಬಲಗಣ್ಣಿನಲ್ಲಿ ಶೇಷದೇವರ ರೂಪ ಇದೆ, ಆ ಶೇಷದೇವರ ರೂಪಕ್ಕೆ ಬಲಿ ಅಂತ ಹೆಸರು. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ ಬಲಂ ಪುತ್ರ. ಶೇಷದೇವರೇ ಬಲಾಭಿಮಾನಿ, ಜೀವಾಭಿಮಾನಿ ಆಗಿರತಕ್ಕಂಥ ಶೇಷದೇವರೇ ಇಲ್ಲಿ ಪುತ್ರ ಅಂತ. ಅಂದರೆ ಜೀವನಿಗಾಗಿ ಯಜ್ಞ ಮಾಡಲಿಕ್ಕೆ ಕೂತವರು ಇವರು. ಸಾಮಾನ್ಯವಾಗಿ ನಾವು ನಮಗೆ ಆಗದಿದ್ದರೆ ಇನ್ನೊಬ್ಬರಿಗೆ ಹೇಳ್ತೇವೆ ನಮ್ಮ ಪರವಾಗಿ ನೀವೇ ಯಜ್ಞ ಮಾಡಿ. ಗೃಹಪ್ರವೇಶ ಕಟ್ಟಿಸಿದ ಯಜಮಾನ ಒಬ್ಬನೇ ಇದ್ದಾನೆ, ಹೆಂಡತಿ ಇಲ್ಲ, ಕೂಡಬೇಕಾದರೆ ಅಣ್ಣನೋ ತಮ್ಮನೋ ಯಾರೋ ಬಳಗವನ್ನು ಕರೆದು ಗಂಡ ಹೆಂಡತಿ ನನ್ನ ಪರವಾಗಿ ನೀವು ಮಾಡಿ ಅಂತ ಕೊಡ್ತೇವಲ್ಲ, ಆ ಥರ ಇಡೀ ಜೀವರಾಶಿಗಳ ಪರವಾಗಿ ಈ ಜೀವರಾಶಿಯ ಜೀವನ ಯಜ್ಞಕ್ಕೆ ಹೋಮಕ್ಕೆ ಕೂಡುವವರು ಯಾರಯ್ಯ ಅಂದರೆ ವಾಯು ಭಾರತೀಯರು. ಅವರ ಹೇಳ್ತಾರೆ ಮಗನಿರಬೇಕಂತ ಯಜ್ಞ ಮಾಡಲಿಕ್ಕೆ ಶೇಷದೇವರೇ ಮಗನಾಗಿ ಬರ್ತಾ ಇದ್ದಾರೆ. ಈ ಮೂವರು ಬೇಕು, ಯಜ್ಞ ಮಾಡಬೇಕಾದ್ರೆ ಇನ್ನೊಂದು ಬೇಕು. ಏನು ಅಂದರೆ ದೇವವಿತ್ತಂ, ದೇವವಿತ್ತ ಮನುಷ್ಯವಿತ್ತ ಅಂತ ಎರಡು ಬೇಕು. ಮನುಷ್ಯವಿತ್ತ ಅಂದರೆ ದುಡ್ಡು ದುಗ್ಗಾಣಿ ತುಪ್ಪ ಕಟ್ಟಿಗೆ ಮೊದಲಾದವೆಲ್ಲ. ದೈವವಿತ್ತ ಅಂದರೆ ಏನು ಅಂದರೆ ಜ್ಞಾನ. ಜ್ಞಾನ ಸಹಿತ ಪದಾರ್ಥಗಳಿಂದ ಹೋಮ ಮಾಡಿದರೇನೆ ಸರಿಯಾದ ಫಲ. ಅಜ್ಞಾನಿಗಳು ಹೋಮ ಮಾಡುತ್ತಾರೆ, ಜ್ಞಾನಿಗಳು ಹೋಮ ಮಾಡುತ್ತಾರೆ. ಇಬ್ಬರೂ ಮಾಡುವುದು ತುಪ್ಪ ಹಾಕಿಯೇ, ಇಬ್ಬರೂ ಉರಿಸುವುದು ಕಟ್ಟಿಗೆ ಹಾಕಿಯೇ, ಹಾಕುವುದು ತುಪ್ಪ ಮಿಕ್ಕ ಪದಾರ್ಥಗಳು ಅಜ್ಞಾನಿಗಳು ಏನು ಹಾಕ್ತಾರೋ ಜ್ಞಾನಿಗಳು ಅದೇ ಹಾಕ್ತಾರೆ. ಮಂತ್ರವೂ ಅದೇ ತಂತ್ರವೂ ಅದೇ, ಎಲ್ಲ ಒಂದೇ ಮಾಡುತ್ತಾರೆ, ಫಲ ಮಾತ್ರ ವ್ಯತ್ಯಾಸ. ಅಜ್ಞಾನಿಗಳಿಗೆ ಸ್ವರ್ಗಾದಿ ಅಶಾಶ್ವತ ಫಲ ಬಂದರೆ, ಜ್ಞಾನಿಗಳಿಗೆ ಮೋಕ್ಷ ಫಲ ಬರುತ್ತೆ ಯಜ್ಞದಿಂದ. ಅದು ಹೇಗೆ ಸಾಧ್ಯ? ಒಂದೇ ಪದಾರ್ಥ, ಒಂದೇ ತಂತ್ರ, ಒಂದೇ ಮಂತ್ರ, ಎಲ್ಲ ಒಂದೇ, ಫಲ ವ್ಯತ್ಯಾಸ ಹೇಗೆ ಎಂದರೆ ಚಿಂತನೆಯಲ್ಲಿ ವ್ಯತ್ಯಾಸ. ಅಜ್ಞಾನಿಗಳು ಗೊತ್ತಿಲ್ಲದವರು ಏನು ಮಾಡುತ್ತಾರೆ, ತುಪ್ಪ ಹಾಕತ ಪವಮಾನಾಯ ಸ್ವಾಹ ಪವಮಾನಾಯ ಇದನ್ನಮ್ಮ, ಈ ತುಪ್ಪ ಪವಮಾನನಿಗಾಗಲಿ. ಇವತ್ತು ಮಾಡಿರ್ತೀರ ಪವಮಾನ ಹೋಮ ಹನುಮಜ್ ಜಯಂತಿ ಅಂತ, ತುಪ್ಪವೇ ಹನುಮಂತನಿಗೆ. ತುಪ್ಪ ಏನದು? ಅಶಾಶ್ವತ ಪದಾರ್ಥ. ಅಶಾಶ್ವತ ಪದಾರ್ಥ ದೇವರಿಗೆ ಕೊಟ್ಟರೆ ಫಲ ಶಾಶ್ವತ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅಶಾಶ್ವತವೇ ಫಲ. ಮತ್ತೆ ಜ್ಞಾನಿಗಳಾದರೂ ತುಪ್ಪ ಅಲ್ಲದೆ ಬೇರೆ ಏನು ಹಾಕ್ತಾರೆ? ಅವರು ತುಪ್ಪ ಹಾಕುವಾಗ ಅಶಾಶ್ವತವಾದ ತುಪ್ಪದಲ್ಲಿ ದೇವರ ಶಾಶ್ವತ ರೂಪ ಹೊಂದಿದೆ. ದೇವರ ರೂಪ ಶಾಶ್ವತ, ಪದಾರ್ಥ ಅಶಾಶ್ವತ. ಅವರು ಅಗ್ನಿಯಲ್ಲಿ ಭಗವದ್ ರೂಪ ನೋಡುತ್ತಾರೆ, ತುಪ್ಪದಲ್ಲೂ ಭಗವದ್ ರೂಪ ನೋಡುತ್ತಾರೆ, ಹೃದಯದಲ್ಲೂ ಭಗವದ್ ರೂಪ ನೋಡುತ್ತಾರೆ, ಮೂರು ಒಂದೇ ಅಂತ ತಿಳಿಯುತ್ತಾರೆ. ಐಕ್ಯ ಅನುಸಂಧಾನ ಇದೇ ಯಜ್ಞ. ನಮ್ಮಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಈ ರೋಬೋಟ್ ಸಿಸ್ಟಮ್ ಅಂತ ಹೇಳ್ತಾರೆ. ರೋಬೋಟ್ ಅಂದರೆ ಅದಕ್ಕೆ ಸ್ವಿಚ್ ಎಲ್ಲ ಇರುತ್ತೆ, ಅದಕ್ಕೆ ಕಮ್ಯಾಂಡ್ ಎಲ್ಲ ಕೊಟ್ಟಿರ್ತಾರೆ, ಈ ತಂಬಿಗೆ ಅಲ್ಲಿಡು ಅಂತ ಹೇಳಿದರೆ ತಂಬಿಗೆ ಅಲ್ಲಿಡುತ್ತೆ, ಇನ್ಯಾವ ಕೆಲಸ ಮಾಡಲ್ಲ, ಇನ್ನೊಂದಲ್ಲಿ ಬಿದ್ದಿದ್ರೂ ಹಿಡಿಸ್ಕೊಳ್ಳಲ್ಲ, ಯಾಕೆ ನಂಗೆ ಹೇಳಿಲ್ಲ ಅಂತ. ರೋಬೋಟ್ ನಾವು ಅದೇ ಥರ ಅಂತ ಕಾಣುತ್ತೆ. ಪೂಜೆಯಲ್ಲಿ ನೈವೇದ್ಯ ಪ್ರಕರಣದಲ್ಲಿ ಹೇಳಿಕೊಟ್ರು, ನಿನ್ನ ಹೃದಯದಲ್ಲಿರುವ ದೇವರು, ಪ್ರತಿಮಾದಲ್ಲಿರುವ ದೇವರು, ಆ ಅಡಿಗೆ ಪದಾರ್ಥದಲ್ಲಿರುವ ದೇವರು ಒಂದೇ ಅಂತ ಚಿಂತನೆ ಮಾಡು. ಮಾಡಿದ್ದಾಯಿತು. ಮತ್ತು ಕೇಳಿದರು, ಅಭಿಷೇಕ ಮಾಡುವಾಗ ಏನು ಅನುಸಂಧಾನ? ಇಂಥ ಅನುಸಂಧಾನ ಇಲ್ಲ, ಅದೇನು ಹೇಳಿಕೊಟ್ಟಿಲ್ಲ, ಅಭಿಷೇಕ ಮಾಡ್ತಾ ಇದ್ದೇವೆ ಅಷ್ಟೇ. ಮಿಕ್ಕದರಲ್ಲಿ ದೇವರಿಗೆ ಗಂಧ ಕೊಡುವಾಗ, ದೇವರಿಗೆ ಅಭಿಷೇಕ ಮಾಡುವಾಗ, ದೇವರಿಗೆ ಏನೇನು ಮಿಕ್ಕದ್ದು ಕೊಡುವಾಗ ಈ ಚಿಂತನೆ ಇಲ್ಲ, ಹೇಳಿಕೊಟ್ಟಿಲ್ಲ. ಹೇಗೆ? ಒಂದೇ ಒಂದು ನೀತಿ ರೀತಿ, ದೇವರಿಗೆ ದೇವರ ರೂಪ ಕೊಡುವುದೇ ಪೂಜಾ. ಗಂಧ ಕೊಟ್ಟರು, ಗಂಧದೊಳಗೆ ಎಷ್ಟಿದೆ? 403 ಸುಮೂರ್ತಿಗಳು ಗಂಧದೊಳಗಿರುತ್ತಿಹವು. ಗಂಧದೊಳಗಿರುವ ದೇವರ ಮೂರ್ತಿಗಳನ್ನು ದೇವರಿಗೆ ಕೊಡೋದೇ ಗಂಧ ಸಮರ್ಪಣೆ. ಅದು ಮಾಡ್ತಾ ಇದ್ದೇವ? ನಾವೇ ನೋಡೋಣ ಎದೆ ಮುಟ್ಟಿ. ಅಭಿಷೇಕ ಮಾಡುವಾಗ ನೀರಿನೊಳಗೆ ಎಷ್ಟು ರೂಪ? 24 ರೂಪ ಇದೆ. ನೀರಿನೊಳಗಿರುವ 24 ರೂಪ ಸ್ವಾಮಿಗೆ ಅರ್ಪಣೆ ಮಾಡುವುದೇ ಅಭಿಷೇಕ. ಎಲ್ಲವೂ ಅಷ್ಟೇ. ಕೊನೆಗೆ ದೇವರಿಗೆ ಬೆಳ್ಳಿ ಪಾತ್ರೆ, ಒಳ್ಳೆ ದುಡ್ಡು ಬಂತು, ದೇವರಿಗೆ ಬೆಳ್ಳಿ ಬಟ್ಲು ಕೊಡಬೇಕು ಅಂತ ಸಂಕಲ್ಪ, ಕೊಂಡು ಬಂದದ್ದಾಯಿತು. ದೇವರಿಗೆ ಕೊಡುವುದು ಅಂದರೆ ಗೊತ್ತಿಲ್ಲ, ಆ ಪಾತ್ರೆ ದೇವರಿಗೆ ಹಾಕ್ತೀವಿ, ಆತನಿಗೇನು ಬೇಕು ಆ ಪಾತ್ರೆ? ಆದರೆ ಬೆಳ್ಳಿ ಪಾತ್ರೆ ದೇವರಿಗೆ ಕೊಡಬೇಕಾದರೆ ರಜತ ಪಾತ್ರೆಯಲ್ಲಿ ಭಗವದ್ ರೂಪಗಳಿವೆ, ಆ ರೂಪ ದೇವರಿಗೆ ಕೊಟ್ಟರೆ ಪಾತ್ರೆ ಅರ್ಪಣೆ ಮಾಡಿದಂತಾಗುತ್ತೆ. ಇದರನ್ನೇ ದಾಸರು ಉಪಕರಣಗಳಲ್ಲಿ ಭಗವದ್ ರೂಪ ಅಂತಾರೆ. ಒಟ್ಟಾರೆ ದೇವರ ಪೂಜಾ ಅಂದರೆ ಏನು? ಪದಾರ್ಥಗಳಲ್ಲಿ, ಪಾತ್ರೆಗಳಲ್ಲಿ, ನಮ್ಮ ಮಂತ್ರದಲ್ಲಿ, ತಂತ್ರದಲ್ಲಿ, ಕೈಕಾಲು ಕದಲುವುದರಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಭಗವದ್ ರೂಪಗಳು ಪುಂಖಾನುಪುಂಖವಾಗಿ ಬರ್ತಾ ಇವೆ. ಅವುಗಳನ್ನು ಯಾವ ಯಾವ ರೂಪ ಬರ್ತಾ ಇದೆ ಗೊತ್ತಿಲ್ಲ, ಬರ್ತಾ ಇದೆ ಅಂತ ಗೊತ್ತು, ಇಷ್ಟು ಗೊತ್ತಿದೆ. ಮನೆಯ ಒಳಗೆ ಯಾರಿದ್ದಾರೋ ಗೊತ್ತಿಲ್ಲ, ಬಾಗಿಲು ಹಾಕಿದೆ, ಒಳಗಂತೂ ಯಾರೋ ಇದ್ದಾರೆ ಅದು ಗೊತ್ತಾಗ್ತಾ ಇದೆ, ಶಬ್ದ ಆಗ್ತಾ ಇದೆ, ಏನೋ ಪಾತ್ರೆ ಶಬ್ದ ಎಲ್ಲ ಗೊತ್ತಾಗ್ತಾ ಇದೆ, ಇಷ್ಟಂತೂ ಗೊತ್ತು ಒಳಗಿದ್ದಾರೆ ಅಂತ ಖಚಿತ. ಹೇಗಿದ್ದಾರೆ ಯಾರಿದ್ದಾರೆ ಗೊತ್ತಿಲ್ಲ. ಹಾಗೆ ಎಲ್ಲಾ ಪಾತ್ರೆಗಳಲ್ಲಿ ಎಲ್ಲಾ ಕಡೆ ಎಲ್ಲಾದರಲ್ಲಿ ದೇವರ ರೂಪಗಳು ಬರ್ತಾ ಇವೆ ಎಂಬುದು ಗೊತ್ತು, ಹೇಗಿದೆ ಗೊತ್ತಿಲ್ಲ, ಅಡ್ಡಿ ಇಲ್ಲ, ಮುಂದೆ ಗೊತ್ತಾಗುತ್ತೆ ಗುರುಗಳ ಅನುಗ್ರಹದಿಂದ. ಈಗ ಸ್ವಾಮಿ ನಿನ್ನ ರೂಪಗಳಿವೆ, ಅವು ನಿನಗೆ ಅರ್ಪಿತ ಅಂತ ಹೇಳಿದರೆ ಅದೇ ಪೂಜಾ, ಅದೇ ಶ್ರಾದ್ದ. ಶ್ರಾದ್ದಕ್ಕೂ ದಾಸರು ಹೇಳುತ್ತಾರೆ, ಪಿತೃಗಳೆಲ್ಲೋ ಇವನೆಲ್ಲೋ ದರ್ಭೆಯೆಲ್ಲೋ ಎಳ್ಳೆಲ್ಲೋ ಅಂತ, ಎಲ್ಲಿ ಎಲ್ಲಿ ಹೋಯಿತು. ದರ್ಭೆಗಳಲ್ಲಿ ಪಿತೃಗಳನ್ನು ಕರೆದು ಪಿತೃಗಳೊಳಗೆ ದೇವರನ್ನು ಕರೆದು ಆ ದೇವರಿಗೆ ಪದಾರ್ಥಗತ ಭಗವದ್ ರೂಪ, ಎಳ್ಳಿನಲ್ಲಿ ಅಕ್ಕಿಯಲ್ಲಿ ದರ್ಭೆಯಲ್ಲಿ ಮಂತ್ರದಲ್ಲಿ ತಂತ್ರದಲ್ಲಿ ಸಲಕರಣೆಗಳಲ್ಲಿ ಎಲ್ಲದರಲ್ಲಿರುವ ಭಗವದ್ ರೂಪ ಕೊಟ್ಟರೆ ಅದು ಶ್ರಾದ್ದ. ಪೂಜೆ ಆದರೂ ಶ್ರಾದ್ದ ಆದರೂ ಏನೇ ಆದರೂ ಬಿಂಬಕ್ರಿಯಾನುಸಂಧಾನ ರಹಿತವಾದಂಥ ಯಾವ ಕೆಲಸವಾದರೂ ವ್ಯರ್ಥ. ಆದ್ದರಿಂದ ಈಗ ಗೊತ್ತಾಗುತ್ತೆ, ಏನು ಮಾಡಬೇಕಾದರೂ ದೇವರಿಗೆ ಏನು ಕೊಡಲಿಕ್ಕೆ ಸಾಧ್ಯ, ನಾವು ದೇವರ ರೂಪ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಅದೊಂದೇ ದೇವರನ್ನ ಪ್ರೀತಿಗೊಳಿಸುವುದು, ಜೊತೆಗೆ ದೇವರಲ್ಲಿ ನಮ್ಮ ಭಕ್ತಿ, ಎರಡೇ ದೇವರಿಗೆ. ಭಕ್ತೈವ ತುಷ್ಟಿಮಭ್ಯಯತಿ ವಿಷ್ಣು ನಾಣ್ಯೇನ ಕೇನಚಿತ್. ಆ ರೀತಿಯಾಗಿ ದೇವವಿತ್ತ ಎಲ್ಲಿಗೆ ಬಂತಿದು ಅಂದರೆ, ಯಜ್ಞ ಮಾಡುವಾಗ ತುಪ್ಪ ಸುರಿದರೆ ಸಾಲದು, ತುಪ್ಪದ ಜೊತೆಗೆ ಜ್ಞಾನವೂ ಸುರಿಯಬೇಕು. ಅದಕ್ಕೆ ಬೇಕಾಗಿದ್ದು ದೇವವಿತ್ತಂ, ಶ್ರೋತ್ರಂ ದೇವವಿತ್ತಂ. ನಮ್ಮ ಶ್ರೋತ್ರವೇ ದೇವವಿತ್ತ. ಶ್ರೋತ್ರಾಭಿಮಾನಿಗಳು ಯಾರು ಅಂದರೆ ಚಂದ್ರ ಮೊದಲಾದ ದಿಗ್ದೇವತೆಗಳು, ಅವರೆಲ್ಲ ದೇವವಿತ್ತ. ಅವರಂತರ್ಯಾಮಿ ಭಗವದ್ ರೂಪ ಇಲ್ಲಿ ದೇವವಿತ್ತ ಜ್ಞಾನವನ್ನು ಕೊಡತಾ ಇದ್ದಾರೆ. ಹೇಳುತ್ತಾರೆ, ಶ್ರೋತ್ರೇಣ ಶ್ರುತ್ವೈವ ಹಿ ಜ್ಞಾನಾಖ್ಯಸ್ಯ ದೈವವಿತ್ತಸ್ಯ ಪ್ರಾಪ್ಯತ್ವಾತ್. ನಮಗೆ ಜ್ಞಾನ ಎಂಬ ದೇವವಿತ್ತ ಇಲ್ಲದಿದ್ದರೆ ಯಜ್ಞ ನಡೆಯೋದೇ ಇಲ್ಲ. ಆದ್ದರಿಂದ ಶ್ರೋತ್ರ ದೈವವಿತ್ತ, ಇನ್ನು ಮನುಷ್ಯವಿತ್ತ ಬೇಕಲ್ವೋ. ಈ ಯಜ್ಞದಲ್ಲಿ ಮನುಷ್ಯವಿತ್ತ ಯಾವುದು ಅಂದರೆ ಚಕ್ಷುರ್ ಮನುಷ್ಯವಿತ್ತಂ. ಕಣ್ಣಿನಿಂದಲೇ ನೋಡಿ ನಾನಾ ರೀತಿಯಾದ ಸುವರ್ಣ ಮೊದಲಾದ ಎಲ್ಲ ಪದಾರ್ಥಗಳನ್ನು ನಾವು ಪಡೆಯುತ್ತೇವೆ. ಆದ್ದರಿಂದ ಕಣ್ಣು ಮನುಷ್ಯವಿತ್ತ. ಒಟ್ಟಾರೆ ಎಷ್ಟು ಬಂತು? ಒಂದು ಯಜಮಾನ, ಭಾರ್ಯ, ಪುತ್ರ, ದೈವವಿತ್ತ, ಮನುಷ್ಯವಿತ್ತ ಅಂತ ಐದು ಬಂತು. ಹಾ, ಇಲ್ಲಿ ಹೇಳ್ತಾ ಇದ್ದಾರೆ, ಏವಂ ಸ್ವರೂಪಭೂತಂ ಮನ ಆದಿ ಪಂಚಕಮೇವ ಯಜಮಾನಾದಿ ಪಂಚಕಮಿತಿ ಚಿಂತನಮೇವ ಕರ್ಮ. ಈ ಚಿಂತನೆ ಮಾಡುವುದೇ ಇಲ್ಲಿ ಕರ್ಮ. ಹಾ, ಇಷ್ಟು ಆಯಿತು. ಇಷ್ಟಾದ ಮೇಲೆ ಇನ್ನು ಏನು ಮಾಡಬೇಕು ಅಂದರೆ, ದೇವರ ರೂಪಗಳು ಐದಿವೆ, ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಈ ಐದು ರೂಪಗಳು ನಾಲ್ಕು ಕಡೆ ಚಿಂತನೆ ಮಾಡಿದರೆ ಯಜ್ಞ ಮುಗಿಯಿತು. ನಾಲ್ಕು ಕಡೆ ಚಿಂತನೆ ಮಾಡಿ ಅಂತ ಹೇಳುತ್ತಾರೆ. ಈ ಐದು ರೂಪಗಳ ವ್ಯಾಪ್ತಿ ಎಂಥದ್ದು ಅಂದರೆ, ಇಡೀ ಬ್ರಹ್ಮಾಂಡ ನಿಂತದ್ದು ಐದು ರೂಪಗಳಿಂದ. ಇಡೀ ಐದು ರೂಪಗಳಿಂದ ಇಡೀ ಬ್ರಹ್ಮಾಂಡ ನಿರ್ಮಾಣ ಆಗಿದೆ. ಅರ್ಥ ಆಗಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ, ಪದಾರ್ಥ ದೇವ ಎಷ್ಟು ಬುದ್ಧಿವಂತ ಅಂದರೆ, ಬಳಸಿದ ಪದಾರ್ಥ ಮೂರೇ ಬ್ರಹ್ಮಾಂಡ ಕನ್ಸ್ಟ್ರಕ್ಷನ್ಗೆ, ನೀರು, ಬೆಂಕಿ, ಮಣ್ಣು, ಈ ಮೂರೇ ಬಳಸಿದ್ದು. ಆ ಬಳಸೋ ರೀತಿ ಬೇರೆ ಬೇರೆ ಆಗಿ ಬಳಸಿದ, ಪ್ರಪೋರ್ಷನ್ ಬೇರೆ ಬೇರೆ ಆಯಿತು. ಇಡೀ ಬ್ರಹ್ಮಾಂಡ ಕಟ್ಟಿದ. ಇಡೀ ಬ್ರಹ್ಮಾಂಡ ಅಂದರೆ ಆ ಮೂರು ಪದಾರ್ಥ ಬಳಸಿಯೇ ಸುನ್ನಿತವಾದ ಪುಷ್ಪ ತಯಾರು ಮಾಡಿದ. ಆ ಮೂರು ಪದಾರ್ಥ ಬಳಸಿಯೇ ಸುನ್ನಿತವಾದ ಗಿಳಿಯ ದೇಹವೂ ಬಂತು, ಬಣ್ಣ ಬಣ್ಣದ ಗಿಳಿಯ ದೇಹವೂ ಬಂತು. ಆ ಮೂರು ಪದಾರ್ಥ ಬಳಸಿಯೇ ಕಠಿಣವಾದ ಕಬ್ಬಿಣವೂ ಬಂತು. ಆ ಮೂರು ಪದಾರ್ಥ ಬಳಸಿಯೇ ಕಠಿಣವಾದ ಆನೆಯ ದೇಹವೂ ಬಂತು. ಮೂರೇ ಪದಾರ್ಥ ಬಳಸಿದ, ನಾನಾ ರೀತಿ ಮಾಡಿದ. ಇದರ ರಹಸ್ಯ ಏನು ಅಂದರೆ, ಪದಾರ್ಥ ಒಂದೇ, ಈ ಐದು ರೂಪಗಳು ಪದಾರ್ಥದಲ್ಲಿ ಹೊಕ್ಕು ನಾನಾ ವಿನ್ಯಾಸದಿಂದ ನಿಂತಾಗ ನಾನಾ ಪದಾರ್ಥಗಳು ತಯಾರಾಯಿತು. ದೃಷ್ಟಾಂತ ನೋಡಬೇಕಾದರೆ, ಒಂದೇ ಪದಾರ್ಥ ಅಂದರೆ ರಾ ಮೆಟೀರಿಯಲ್ ಒಂದೇ, ಪದಾರ್ಥಗಳು ಬೇರೆ ಬೇರೆ ಆಗುತ್ತೆ ಅಂದರೆ ಅಷ್ಟು ಮನಸ್ಸಿಗೆ ಬರಲ್ಲ. ನಿಜವಾಗಿ ದೇವರು ಅಪರೋಕ್ಷ ಜ್ಞಾನ ಆದ ಮೇಲೆ ಪ್ರಾರಬ್ಧ ಕರ್ಮ ಅಂತ ಚೂರು ಉಳಿಸಿ ಹಿಂದೆ ಇದ್ದದ್ದನ್ನು ಮುಂದೆ ಬರುವುದನ್ನು ನಾಶ ಮಾಡಿಬಿಡುತ್ತಾ, ಹಿಂದೆ ಇದ್ದದ್ದನ್ನು ನಾಶ ಮಾಡುತ್ತಾನೆ ಮುಂದೆ ಬರುವುದನ್ನು ಅಂಟದೆ ಮಾಡುತ್ತಾನೆ ಅಂತ ಹೇಳುತ್ತಾರೆ. ಅವಾಗ ಪ್ರಶ್ನೆ ಬರುತ್ತೆ, ಅಲ್ಲ ಹಿಂದೆ ಇದ್ದ ಎಲ್ಲ ಕರ್ಮ ನಾಶ ಮಾಡಲಿಕ್ಕೆ ತಾಕತ್ತಿರುವ ಸ್ವಾಮಿಗೆ ಪ್ರಾರಬ್ಧ ಕರ್ಮ ನಾಶ ಮಾಡುವ ತಾಕತ್ತಿಲ್ಲವೇನು, ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಬರುತ್ತೆ ಅಲ್ಲಿ. ಆ ಪ್ರಶ್ನೆಗೆ ಉತ್ತರ ಷೋಡಶಿಯಲ್ಲಿ ತುಂಬಾ ಸುಂದರವಾಗಿ ಕೊಡ್ತಾರೆ. ಯಾಕೆ ಅಂದರೆ, ಆ ಪ್ರಾರಬ್ಧ ಕರ್ಮ ಉಳಿಸಿ ತನ್ನನ್ನ ನೋಡಿದವರು ಇಲ್ಲಿ ಇರಲಿ, ಎಲ್ಲರೂ ನೋಡದವರೇ ಆಗಿಬಿಟ್ರೆ ಕುರುಡರು ಕುರುಡರಿಗೆ ಹೇಳಿದಂತೆ ಆಗುತ್ತೆ. ಆದ್ದರಿಂದ ನೋಡಿದವರು ಒಬ್ಬರು ಇರಲಿ, ಇಂಥವರು ಇದ್ದು ತನ್ನನ್ನು ತೋರುವಂಥವರಾಗಲಿ ಅಂತ ಅವರ ಸಾಧನೆ ವಿಶೇಷ ಮಾಡಿಸಿ ಅವರಿಂದ ಮಿಕ್ಕ ಜನರನ್ನ ಮೇಲಕ್ಕೆ ಕರಕೊಂಡು ಬರ್ತಾನೆ ಭಗವಂತ. ಇಷ್ಟು ಕರುಣೆ ಇದೆ ಭಗವಂತನಿಗೆ. ಆ ರೀತಿಯಾಗಿ ಇಲ್ಲಿ ಯಾಕೆ ಹೇಳಿದೆ ಅಂದರೆ, ರಾಘವೇಂದ್ರ ಸ್ವಾಮಿಗಳಂತ ಮಹಾನುಭಾವರನ್ನ ನಮ್ಮ ಮಧ್ಯೆ ಇಡದಿದ್ದರೆ ಈ ಪ್ರಮೇಯ ನಮಗಷ್ಟು ಅರ್ಥ ಆಗ್ತಿರ್ಲಿಲ್ಲವೇನು. ನೋಡಿ, ರಾಯರ ಚರಿತ್ರೆಯಲ್ಲಿ ಬರುತ್ತೆ, ನವಾಬ್ ಬಂದ, ಮಾಂಸದ ಖಂಡಗಳನ್ನ ರಾಯರ ಮುಂದಿಟ್ಟ, ಬಟ್ಟೆ ಮುಚ್ಚಿಟ್ಟ, ಗೊತ್ತಾಗಲ್ಲ ಅಂತ ಎಣಿಸಿದ. ರಾಯರಿಗೆ ಗೊತ್ತಿತ್ತು, ಛೇ ತಗೊಂಡು ಹೋಗುವಂತ ಗೋಮಯದಿಂದ ಸಾರಿಸಲಿಲ್ಲ. ನೀನು ಏನು ಕೊಟ್ಟರೆ ಏನು, ನಮ್ಮ ಸ್ವಾಮಿಯ ಕರುಣೆ ಇರುವಾಗ ಯಾವುದೂ ಬೇಡ ಅನ್ನಲ್ಲ, ತಗೊಂಡ್ರು, ಪ್ರೋಕ್ಷಣೆ ಮಾಡಿದರು. ಏನಾಯಿತು, ಹಣ್ಣು ಹಂಪಲಾಯಿತು. ಅದು ಹೇಗೆ ಸಾಧ್ಯ ಅಂದರೆ, ಇಷ್ಟೇ ಒಳಗಿರು ಪದಾರ್ಥ ಒಂದೇ, ಈ ಅನಿರುದ್ಧಾದಿ ರೂಪಗಳು ಒಂದು ರೀತಿ ವಿನ್ಯಾಸದಲ್ಲಿ ಇದ್ದರೆ ಮಾಂಸ, ಇನ್ನೊಂದು ರೀತಿಯಲ್ಲಿ ದೇವರ ರೂಪ ಬದಲಾವಣೆ ಆದರೆ ಪುಷ್ಪ ಫಲ. ಅಷ್ಟೇ, ರಾಯರು ಮಾಡಿದ್ದೇನು ಅಂದರೆ ಅಲ್ಲಿರುವ ದೇವರನ್ನು ಪ್ರಾರ್ಥನೆ ಮಾಡಿದ್ದು, ಪದಾರ್ಥವೇ ಬದಲಾವಣೆ ಆಯಿತು. ಜಗನ್ನಾಥದಾಸರು ಹಾಗೆ ಮಾಡಿದರು. ಒಂದು ಕಡೆ ಹೋಗ್ತಾರೆ, ಪೂಜೆ ಮಾಡಿದರು, ಪೂಜೆ ಮಾಡುವ ಕಾಲಕ್ಕೆ ನಿತ್ಯ ನೈವೇದ್ಯ ಮಾಡಲಿಕ್ಕೆ ಎಷ್ಟು ಸಮಯ ಬೇಕೋ ಅದಕ್ಕೂ ಜಾಸ್ತಿ ಸಮಯ ತಗೊಂಡ್ರು. ಶಿಷ್ಯರಿಗೆಲ್ಲ ಸಂಶಯ, ಯಾಕೆ ಇಷ್ಟು ಸಮಯ ತಗೊಂಡ್ರು ದಾಸರು ಅಂತ. ಊಟದ ಕಾಲಕ್ಕೆ ಎಲ್ಲರ ಬಾಯಲ್ಲಿ ಒಂದೇ ಮಾತು, ಪಾಯಸ ಬಹಳ ಚೆನ್ನಾಗಿದೆ ಅಂತ ಎಲ್ಲರೂ ಮೆಚ್ಚಿಕೊಳ್ತಾ ಇದ್ದಾರೆ. ಯಜಮಾನ ಬಂದ, ದಾಸರ ಕಿವಿಯಲ್ಲಿ ಚೂರು ಮೆಲ್ಲಕ್ಕೆ ಹೇಳಿದ, ಇವತ್ತು ಚೂರು ತೊಂದರೆ ಆಯಿತು. ಏನು, ಅಡಿಗೆಯವ ಪಾಯಸಕ್ಕೆ ಎರಡೂ ಪಕ್ಕ ಪಕ್ಕದಲ್ಲಿ ಇಟ್ಟುಕೊಂಡಿದ್ರು, ಉಪ್ಪು ಸಕ್ಕರೆ, ಸಕ್ಕರೆ ಬದಲು ಉಪ್ಪು ಹಾಕಿದ್ದಾನೆ, ತೊಂದರೆ ಆಯಿತು ಅಂತ ಮೆಲ್ಲಕ್ಕೆ ಹೇಳಿದ. ಎಲ್ಲರಿಗೂ ಪಾಯಸ ಸಿಹಿಯಾಗೇ ಇತ್ತು, ಯಾರಿಗೂ ಉಪ್ಪಾಗಿರಲಿಲ್ಲ. ಶಿಷ್ಯರು ಕೇಳಿದ್ರು, ದಾಸರು ಹೇಳಿದ್ರು, ಅದಕ್ಕೆ ಅದರೊಳಗಿರುವ ಉಪ್ಪು ಸಕ್ಕರೆ ಮಾಡಲಿಕ್ಕೆ ಇಷ್ಟು ಹೊತ್ತು ಹಿಡಿಯಿತು ನೈವೇದ್ಯ. ನಾನು ಪಾಯಸ ಕಡೆ ನೋಡಿದಾಗ ಉಪ್ಪಿನಲ್ಲಿರುವ ಜನಾರ್ದನ ಕಾಣಿಸ್ತಾ ಇದ್ದಾನೆ ನನ್ನ ಕಣ್ಣಿಗೆ, ನೀನು ಯಾಕೆ ಬಂದಿ ಮಹಾರಾಯ ಅಂದರೆ, ಹಾಕಿದರೆ ನಾನೇ ಬಂದೆ, ಏನು ಮಾಡಬೇಕು. ಪ್ರಾರ್ಥನೆ ಮಾಡಿದರೆ ಉಪ್ಪು ಸಕ್ಕರೆ ಆಯಿತು. ಹೇಗಾಯಿತು, ಸ್ವಾಮಿ ತನ್ನ ರೂಪ ಬದಲಾಯಿಸಿದ, ಪದಾರ್ಥ ಬದಲಾಯಿತು. ಇದೇ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಈ ಯಜ್ಞ, ಈ ಯಜ್ಞದಲ್ಲಿ ಪದಾರ್ಥದನ್ನು ಎಲ್ಲವನ್ನು ಕೂಡ ಐದು ಇವೆ, ಯಜಮಾನ, ಭಾರ್ಯ, ಪುತ್ರ, ದೈವವಿತ್ತ, ಮನುಷ್ಯವಿತ್ತ ಅಂತ. ಇದರಲ್ಲಿ ಈ ಜಗತ್ತನ್ನೇ ಆಡಿಸುವಂಥ ನಾರಾಯಣಾದಿ ಐದು ರೂಪಗಳನ್ನು ಚಿಂತನೆ ಮಾಡಬೇಕು. ಆ ರೂಪಗಳನ್ನು ಚಿಂತನೆ ಮಾಡಿದರೆ ಸಾಕು, ಯಜ್ಞ ಫಲ ಬಂದು ಬಿಡುತ್ತೆ. ಅದೇ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ? ಭಾರ್ಯಾಯಾಮ್ ನಾರಾಯಣ, ಹೆಂಡತಿಯಲ್ಲಿ ನಾರಾಯಣ. ಯಾರು ಹೆಂಡತಿ? ಭಾರತೀದೇವಿ. ಆಕೆಯಲ್ಲಿ ವಾಯುದೇವರ ಹೆಂಡತಿಯಾದ ಭಾರತೀದೇವಿಯಲ್ಲಿ ನಾರಾಯಣ. ಪುತ್ರೇ ವಾಸುದೇವ, ಪುತ್ರ ಯಾರು? ಶೇಷ, ಅವರಲ್ಲಿ ವಾಸುದೇವ. ದೈವವಿತ್ತೇ ಸಂಕರ್ಷಣ, ದೈವವಿತ್ತ ಯಾವುದು? ಕಿವಿ. ಯಾರು? ಚಂದ್ರ. ಅಲ್ಲಿ ನಾರಾಯಣ ವಿಶೇಷವಾದ ಸಂಕರ್ಷಣ. ಮನುಷ್ಯವಿತ್ತ ಯಾವುದು? ಚಕ್ಷುಸ್ಸು. ಅಭಿಮಾನಿ ಸೂರ್ಯ, ಅಲ್ಲಿ ಪ್ರದ್ಯುಮ್ನ. ಇಷ್ಟು ಚಿಂತನೆ ಮಾಡಿದ ಕರ್ಮ, ಅಲ್ಲಿ ಅನಿರುದ್ಧ ಅಂತ ಹೇಳಿ. ಕರ್ಮ ಅಂದ್ರೆ ಕರ್ಮದಲ್ಲಿ ಯಾರು ದೇವತ? ಕರ್ಮಾಭಿಮಾನಿ ಪುಷ್ಕರ, ಪುಷ್ಕರ ಪ್ರಧಾನ ದೇವತ. ಆದ್ದರಿಂದ ಇಷ್ಟು ಐದು ಜನರೊಳಗೆ ದೇವರ ಐದು ರೂಪಗಳು ಚಿಂತನೆ ಮಾಡಿದ್ದಾಯಿತು. ಇನ್ನ ಎರಡನೇದು ಹೇಳ್ತಾ ಇದ್ದಾರೆ, ನಮ್ಮ ಜೀವನವೇ ಯಜ್ಞ. ಈ ಯಜ್ಞದಲ್ಲಿ ಯಜ್ಞದ ಆರಂಭಕ್ಕಿಂತ ಮೊದಲು ಒಂದು ಕಾಲ. ಯಜ್ಞ ಆರಂಭ ಆದ ಮೇಲೆ ಯಜ್ಞ ಪೂರ್ಣ ಆಗುವವರೆಗೂ ಇರುವ ಕಾಲ ಮೂರು ಭಾಗ: ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ ಮೂರು ಭಾಗ. ನಂತರ ಯಜ್ಞ ಮುಗಿದ ಮೇಲೆ ಕಾಲ. ಅರ್ಥಾತ್ ಏನದು? ನಾವು ತಾಯಿಯ ಹೊಟ್ಟೆಯ ಒಳಗಿರುವ ಕಾಲ ಯಜ್ಞದ ಮೊದಲಿನ ಕಾಲ. ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದು ಸಾಯುವವರೆಗಿರುವ ಕಾಲ ಯಜ್ಞದ ಕಾಲ. ಸತ್ತ ಮೇಲೆ ಯಜ್ಞ ನಂತರ ಕಾಲ. ಈ ಬದುಕುವ ಕಾಲ ಏನಿದೆ ಅದು ಮೂರು ಭಾಗ: ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ. ನಮ್ಮ ಆಯುಷ್ಯ ಎಷ್ಟು? ಪ್ರಾಯಶಃ ನೂರು. ಎಷ್ಟಿರ್ತೇವೋ ಗೊತ್ತಿಲ್ಲ, ಸಾಮಾನ್ಯ ನೂರು. ಆ ನೂರನ್ನ ಇನ್ನೊಂದು ರೀತಿಯಲ್ಲಿ ಲೆಕ್ಕ ಮಾಡುತ್ತಾರೆ. ಹೇಗೆ ಅಂದರೆ, ಒಂದು ವರ್ಷಕ್ಕೆ ಎಷ್ಟು ತಿಂಗಳು? ಹನ್ನೆರಡು ತಿಂಗಳು ಹೇಳುತ್ತಾರೆ. ಒಂದು ವರ್ಷಕ್ಕೆ ಹತ್ತೇ ತಿಂಗಳಾದರೆ, ಇನ್ನೊಂದು ಲೆಕ್ಕ ಪ್ರಕಾರ ಬಾರ್ಹಸ್ಪತ್ಯಮಾನ ಪ್ರಕಾರ ಮಾಡಿದರೆ ಒಂದು ವರ್ಷಕ್ಕೆ ಹತ್ತೇ ತಿಂಗಳಾಗುತ್ತೆ. ವರ್ಷಕ್ಕೆ ಹತ್ತು ತಿಂಗಳಾದರೆ ನೂರು ವರ್ಷಕ್ಕೆ ಸಮಾನವಾದ ವರ್ಷಗಳೆಷ್ಟು? ನೂರಾ ಹದಿನಾರು ವರ್ಷ ಆಗುತ್ತೆ ನಮ್ಮ ಆಯುಷ್ಯ. ಅಂದರೆ ವರ್ಷಕ್ಕೆ ಹತ್ತು ತಿಂಗಳಿಟ್ಟುಕೊಂಡರೆ ನಮ್ಮ ಆಯುಷ್ಯ ನೂರಾ ಹದಿನಾರು, ವರ್ಷಕ್ಕೆ ಹನ್ನೆರಡು ತಿಂಗಳಿಟ್ಟುಕೊಂಡರೆ ನೂರೇ ವರ್ಷ. ನೂರಾ ಹದಿನಾರಾಯಿತು ಅಂತ ಜಾಸ್ತಿ ಅಂತ ತಿಳಿಯಬೇಡಿ, ಅಷ್ಟೇ ಇರೋದು ನಾವು. ಆದರೆ ಲೆಕ್ಕ ಮಾತ್ರ ವ್ಯತ್ಯಾಸ. ಆ ಲೆಕ್ಕದಲ್ಲಿ ಭಾಗ ಮಾಡತಾ ಇದ್ದಾರೆ. ಪ್ರಾತಃಸವನ ಎಷ್ಟು ಅಂದರೆ 24 ವರ್ಷಗಳ ಕಾಲ ಪ್ರಾತಃಸವನ. ಮಾಧ್ಯಂದಿನ ಸವನ 44 ವರ್ಷಗಳ ಕಾಲ, ಅಂದರೆ 24 + 44. ಇನ್ನ ಸಾಯಂ ಸವನ 48 ವರ್ಷಗಳ ಕಾಲ. 24 44 48, ಮೂರು ಸೇರಿದರೆ 116 ಆಯಿತು. ಆದ್ದರಿಂದ ಈ ಮೂರು ಕಾಲಗಳಿಗೆ ಯಾರ ಅಭಿಮಾನಿ ಅಂದರೆ, ನಾವು ತಾಯಿಯ ಹೊಟ್ಟೆಯಲ್ಲಿರುವ ಕಾಲಕ್ಕೆ ನಾರಾಯಣ ಅಭಿಮಾನಿ. ನಿಯಾಮಕ ಬಾಲ್ಯ 24 ವರ್ಷದ ಪ್ರಾತಃಸವನಕ್ಕೆ ವಾಸುದೇವ, ಮಾಧ್ಯಂದಿನ ಸವನಕ್ಕೆ 44 ವರ್ಷದ ಮಾಧ್ಯಂದಿನ ಸವನಕ್ಕೆ ಸಂಕರ್ಷಣ, ಮತ್ತು ಅಂತ್ಯ ಸವನ 48 ವರ್ಷದ ಅಂತ್ಯ ಸವನಕ್ಕೆ ಪ್ರದ್ಯುಮ್ನ, ಮರಣಾನಂತರ ಅನಿರುದ್ಧ ಅಂತ. ಐದು ಕಾಲಗಳಲ್ಲಿ ಐದು ರೂಪದ ಚಿಂತನೆ ನಿತ್ಯವೂ ಮಾಡಿ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಯಜ್ಞ ಮಾಡ್ತಾ ಇದ್ದೀರಾ, ಈ ಜೀವನವನ್ನೇ ಯಜ್ಞ ಅಂತ ಹೇಳ್ತಾ ಇದ್ದೀರಾ. ಯಜ್ಞದಲ್ಲಿ ಪಶು ಬೇಕಲ್ಲ, ಪಶುವಿಲ್ಲದ ಯಜ್ಞ ಹೇಗೆ? ಅಂದರೆ ಪಶು ಯಾವುದು ಎಂಬುದು ಮಹಾನಾರಾಯಣ ಉಪನಿಷತ್ತು ತಿಳಿಸ್ತಾ ಇದೆ. ಕೊನೆ ಘಟ್ಟದಲ್ಲಿ ಹೇಳುತ್ತೆ, ಈ ಜೀವನವೇ ಯಜ್ಞ. ಈ ಜೀವನ ಯಜ್ಞದಲ್ಲಿ ಪಶು ಯಾವುದು ಅಂದರೆ, ಮನ್ಯುಃ ಪಶು, ಸಿಟ್ಟು ಪಶು. ಅದಕ್ಕೆ ದಾಸರು ಊರ ದೇವರ ಮಾಡಬೇಕಣ್ಣ ಅಂತ ಹಾಡಿನಲ್ಲಿ ಹೀನ ಹೋತಿನ ಸೀಳಿ ಬಿಸುಟು ಅಂತ ಹೇಳ್ತಾರೆ. ಹೀನವಾದ್ದು ಯಾವುದು ಸಿಟ್ಟು. ಅದಕ್ಕೆ ನೋಡಿ, ನಾವು ಮಡಿ ಮಡಿ ಅಂತ ತುಂಬ ಮಡಿ ಮಾಡ್ತಾ ಇರ್ತೇವೆ. ಆ ಮಡಿಯಲ್ಲಿ ಮೈಲಿಗೆ ಮಾಡುವ ಶುದ್ಧ ಪದಾರ್ಥ ಯಾವುದು ಗೊತ್ತೋ? ಸಿಟ್ಟು. ಸಿಟ್ಟು ಬಂದರೆ ಸಾಕು, ನಾವು ಶುದ್ಧ ಮೈಲಿಗೆ ಆಗಿರುತ್ತೇವೆ. ಎಷ್ಟು ನಾಟಕ ನಮ್ಮದು! ಎಲ್ಲ ಪದಾರ್ಥ ಮುಟ್ಟಿದಾಗ ಸ್ನಾನ ಮಾಡ್ತೇವೆ, ಸಿಟ್ಟು ಬಂದಾಗ ಯಾಕೋ ಸ್ನಾನ ಮಾಡಲ್ಲ. ಮೈಲಿಗೆ ಆದ ಪ್ರಜ್ಞೆಯೇ ಇರಲ್ಲ, ಶುದ್ಧ ಮೈಲಿಗೆಯಲ್ಲೇ ಓಡಾಡ್ತಾ ಇರ್ತೇವೆ. ಆದ್ದರಿಂದ ಆದ ಕಾರಣ ಇಲ್ಲಿ ಹೇಳ್ತಾ ಇದ್ದಾರೆ, ಕ್ರೋಧಾಭಿಮಾನಿಯೇ ಪಶು. ಇಲ್ಲಿ ಆ ಪಶುವಿನಲ್ಲಿ ಚಿಂತನೆ ಮಾಡಿ, ಪಶುವಿಗೆ ತಲೆ ಇದೆ, ಮಧ್ಯಭಾಗ ಇದೆ, ಪುಚ್ಛ ಇದೆ, ಎರಡು ಪಾರ್ಶ್ವಗಳಿವೆ. ಪಶೋಃ ಶಿರಸಿ ನಾರಾಯಣ, ಪಶುವಿನ ಶಿರಸ್ಸಿನಲ್ಲಿ ನಾರಾಯಣ, ಮಧ್ಯದಲ್ಲಿ ವಾಸುದೇವ, ಪುಚ್ಛೇ ಪುಚ್ಛದಲ್ಲಿ ಸಂಕರ್ಷಣ, ಪಾರ್ಶ್ವಯೋಹೋ ಪ್ರದ್ಯುಮ್ನ ಅನಿರುದ್ಧವು, ಎರಡೂ ಪಾರ್ಶ್ವಗಳಲ್ಲಿ ಅನಿರುದ್ಧ ಪ್ರದ್ಯುಮ್ನರ್ ಇಬ್ಬರೂ ನಿಂತಿದ್ದಾರೆ ಅಂತ ಚಿಂತನೆ ಮಾಡಿ ಪಶುವಿನಲ್ಲಿ. ಇನ್ನ ಅಲ್ಲ, ಇಷ್ಟೆಲ್ಲ ಹೇಳಿದ್ರಿ, ಚಿಂತನೆ ಮಾಡಿದ್ದು ಹೆಂಡತಿಯಿಂದ ಶುರು ಮಾಡಿದ್ರಿ, ಯಜಮಾನನನ್ನು ಯಾಕೆ ಬಿಟ್ರಿ? ಯಜಮಾನ ಯಾರು? ಸ್ವರೂಪಭೂತ ಮನಸ್ಸು ಯಾರು? ವಾಯುದೇವರು. ಅವರಲ್ಲಿ ದೇವರ ಚಿಂತನೆ ಇಲ್ಲವೋ? ಅಂದರೆ ಹೇಳ್ತಾ ಇದ್ದಾರೆ, ಪುರುಷ ಪೂರ್ವ ಭಾಗೆ ನಮ್ಮ ಈ ಜೀವನ ಯಜ್ಞದಲ್ಲಿ ಯಜ್ಞಾಭಿಮಾನಿಯಾಗಿ ನಿಂತ ವಾಯುದೇವರಲ್ಲಿ ಚಿಂತನೆ ಹೇಗೆ? ಶಿರಸ್ಸಿನಲ್ಲಿ ನಾರಾಯಣ. ನಂತರ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ದಕ್ಷಿಣ ಪಾರ್ಶ್ವೇ ವಾಸುದೇವ, ಬಲಭುಜ ವಾಸುದೇವ, ಎಡಪಾರ್ಶ್ವದಲ್ಲಿ ಸಂಕರ್ಷಣ. ನಂತರ ವಾಮ ದಕ್ಷಿಣ ಪಾರ್ಶ್ವೇ ವಾಸುದೇವ, ವಾಮ ಪಾರ್ಶ್ವೇ ಸಂಕರ್ಷಣ, ಪೃಷ್ಠಭಾಗೆ ಬೆನ್ನಿನ ಭಾಗದಲ್ಲಿ ಪ್ರದ್ಯುಮ್ನ, ಇನ್ನ ಮಧ್ಯಭಾಗೆ ಅನಿರುದ್ಧ ಅಂದರು. ಪಶುವಿನ ಚಿಂತನೆಗೂ ಪುರುಷನ ಚಿಂತನೆಗೂ ಸ್ವಲ್ಪ ವ್ಯತ್ಯಾಸ ಬಂತು. ಆ ರೀತಿಯಲ್ಲಿ ಏವಂ ಭಾರ್ಯಾದಿ ಪಂಚಕ ಚತುಷ್ಟಯೇ, ಐದರ ಗುಂಪು ನಾಲ್ಕಾಯಿತು. ಭಾರ್ಯಾದಿಗಳು ಐದು, ಕಾಲ ಐದು, ಪಶುವಿನ ಭಾಗಗಳು ಐದು, ಪುರುಷನ ಭಾಗ ಐದು, ಐದರ ಗುಂಪು ನಾಲ್ಕು. ಈ ಐದರ ಗುಂಪು ನಾಲ್ಕರಲ್ಲಿ ಐದೈದಾಗಿ ದೇವರ ಐದು ರೂಪಗಳನ್ನು ಚಿಂತನೆ ಮಾಡಿದವ. ಏವಂ ಭಾರ್ಯಾದಿ ಪಂಚಕ ಚತುಷ್ಟಯೇ ನಾರಾಯಣಾದಿ ರೂಪ ಪಂಚಕಂ ಅನುಸಂಧಾನ ಯಜಮಾನ. ಈ ಐದರಲ್ಲಿ ವಿಶೇಷವಾಗಿ ನಾಲ್ಕು ಕಡೆ ಐದೈದು ರೂಪಗಳನ್ನು ಯಾರು ಚಿಂತನೆ ಮಾಡುತ್ತಾ ಬರ್ತಾರೋ, ಸ್ವಯಂ ಏಕಾಕಿ ಸನ್ನಪಿ, ತಾನು ಒಬ್ಬನೇ ಇದ್ದರೂ ಕೂಡ, ಸೋಪಸ್ಕರ ಸರ್ವ ಯಜ್ಞ ಫಲಂ ಲಭತೆ, ಎಲ್ಲ ಸಲಕರಣೆಗಳಿಂದ ಎಲ್ಲರಿಂದ ಕೂಡಿಕೊಂಡು ಯಜ್ಞ ಮಾಡಿದರೆ ಎಷ್ಟು, ಎಲ್ಲ ಯಜ್ಞ ಮಾಡಿದರೆ, ಯಜ್ಞ ಒಂದಲ್ಲ ಎಲ್ಲ ಯಜ್ಞ ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟೂ ಫಲ ಇವನಿಗೆ ಬರುತ್ತೆ. ಆದರೆ ಹೇಳ್ತಾರೆ, ಒಳ್ಳೆ ವಿಶೇಷ ಹೇಳ್ತಾ ಇದ್ದಾರೆ, ಹೊರಗಿನ ಯಜ್ಞ ಮಾಡಿದರೆ ಅದರ ಫಲ ಸ್ವರ್ಗಾದಿಗಳನ್ನು ಕೊಟ್ಟು ನಾಶ ಆಗಿಬಿಡುತ್ತೆ. ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಪುಣ್ಯ ಹೋಯಿತು ಮತ್ತು ಬೀಳುತ್ತೇವೆ. ಆದರೆ ಈ ಯಜ್ಞ ಮಾಡಿದ ಪುಣ್ಯ ಏನಾಗುತ್ತೆ ಅಂದರೆ, ತೇನ ಸಂಪಾದಿತ ಪುಣ್ಯ ಜಾತಂ ನ ನಶ್ಯತಿ, ಇದು ನಾಶವೇ ಆಗೋದಿಲ್ಲ, ಇನ್ನೇನು ಬೆಳೀತಾ ಹೋಗುತ್ತೆ. ಹೊರಗಿನ ಸಂಪತ್ತು ಒಳಗಿನ ಸಂಪತ್ತು ಕೊಡತಾ ಕೊಡತಾ ತಾನೂ ಬೆಳೀತಾ ಇರುತ್ತೆ, ನಾಶವೇ ಆಗೋದಿಲ್ಲ. ಅಂಥ ಒಂದು ಯಜ್ಞ, ಯಜ್ಞದ ಫಲ ಇದು ಸ್ವರೂಪ ಯಜ್ಞ ಅಂತ ಹೇಳ್ತಾ ಇದ್ದಾರೆ. ನಾವು ಅವಶ್ಯವಾಗಿ ಮಾಡಲೇಬೇಕಾದ ಚಿಂತನೆ ಇದು. ಯಾಕೆ ಅಂದರೆ ನಾವು ದೇವ ಋಣ ಕಳ್ಕೋಬೇಕಾದ್ದರಿಂದ ಕಳ್ಕೊಳ್ಳೇಬೇಕು. ನಾವು ಎಷ್ಟೇ ಸಾಧನೆ ಮಾಡಿಕೊಂಡ್ರೂ ದೇವ ಋಣ ಕಳ್ಕೊಳ್ಳದಿದ್ದರೆ ಅಲ್ಲಿ ಎಂಟ್ರಿನೇ ಇಲ್ಲ, ಗೆಟ್ ಔಟ್ ಅಂತ ಹೇಳಿಬಿಡ್ತಾರೆ. ಮೇಲೆ. ಆದ್ದರಿಂದ ದೇವ ಋಣ ಕಳಕೊಳ್ಳುವ ಸುಲಭ ಉಪಾಯವನ್ನ ಅರಣ್ಯಕಾಚಾರ್ಯರು ಉಪನಿಷತ್ತಿನ ಮೂಲಕ ತಿಳಿಸಿಕೊಟ್ರು ಅಂತ ಹೇಳುತ್ತಾ ಇತಿ ಸ್ವರೂಪ ಯಜ್ಞ ಪ್ರಕರಣ. ನಂತರ ಬರತಕ್ಕಂಥ ಪ್ರಕರಣ ಸುಲಭ ಪೂಜಾ ಪ್ರಕರಣಂ ಅಂತ. ಸುಲಭ ಪೂಜಾ ಪ್ರಕರಣ ಅಂದರೆ ದಾಸರು ಹೇಳಿದ್ರು, ಮೈ ಮರೆತು ಮಲಗುವುದೇ ದೇವರಿಗೆ ನಮಸ್ಕಾರ ಅಂತ. ಅದಕ್ಕಿಂತ ಸ್ವಲ್ಪ ಅದೇ ಅನುಸಂಧಾನ, ಮೇಲ್ಮಟ್ಟದ ಒಂದು ಚಿಂತನೆಯನ್ನು, ಆಳವಾದ ಚಿಂತನೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ ದಾಸರು. ಈ ಆಳವಾದ ಚಿಂತನೆ ಚೂರು ಹಗುರಾಗಿ ಮಾಡಿಕೊಟ್ರು, ಕಷ್ಟ ಆಗುತ್ತೆ ನಮಗೆ, ಹಲ್ಲಿಗೆ ಎಟಕಲ್ಲ ಅಂತ. ಇವರು ಚೂರು ಕಷ್ಟವಾಗಿದ್ದರೂ ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದಾರೆ. ಈ ಸುಲಭ ಪೂಜಾ ನಮಗೆಲ್ಲವೂ ಕೂಡ ಇದು ಮಾಡಿ ಅಂದರೆ ಏನು ಪ್ರಾಫಿಟ್ಟು ಅಂತ ಕೇಳ್ತೇವೆ ನಾವು. ಪ್ರಾಫಿಟ್ ಓರಿಯೆಂಟೆಡ್, ಏನು ಮಾಡಿದರೂ ಪ್ರಾಫಿಟ್ ಬರಬೇಕು, ಫಲ ಇಲ್ಲದೆ ಏನೂ ಮಾಡಲ್ಲ. ಏನು ಫಲ ಇದಕ್ಕೆ ಅಂದರೆ ಹೇಳ್ತಾರೆ, ಯುಕ್ತಿಭಿ ಸಚ್ಛಾಸ್ತ್ರ ವಿಚಾರ ಜನ್ಯ ನಿರ್ಣಯ ಏವ ಅವಾಂತರಂ ಫಲಂ. ಅಪರೂಪವಾಗಿರತಕ್ಕಂಥ ಫಲವನ್ನು ಕೊಡ್ತಾ ಇದ್ದಾರೆ. ನಾವು ಶಾಸ್ತ್ರ ಅಧ್ಯಯನ ಮಾಡುತ್ತಾನೆ ಇರ್ತೇವೆ, ಅಧ್ಯಯನ ಮಾಡಿ ಮುಗಿದೂ ಆಗಿರುತ್ತೆ. ಆದರೆ ಅಧ್ಯಯನ ಮಾಡುವಾಗ ಕೆಲವು ಕೆಲವು ಸಂಶಯಗಳು ಹಾಗೇ ಉಳಿದಿರುತ್ತೆ. ಇನ್ನೊಬ್ಬರಿಗೆ ಹೇಳಬಹುದು, ನಮ್ಮ ಮನಸ್ಸಿಗೆ ಹೇಳಿಕೊಳ್ಳುವುದು ಕಷ್ಟ, ಅದು ಕೇಳಲ್ಲ ಮಾತು. ಇನ್ನೊಬ್ಬರ ಬಾಯಿ ಮುಚ್ಚಿಸಬಹುದು ಪ್ರಶ್ನೆ ಕೇಳಿದಾಗ, ನಮ್ಮ ಮನಸ್ಸಿನ ಬಾಯಿ ಮುಚ್ಚಿಸುವುದು ಬಹಳ ಕಷ್ಟ. ಶಾಸ್ತ್ರ ಓದುವಾಗ ಅನೇಕ ಸಂಶಯಗಳು ಬರುತ್ತೆ, ಗುರುಗಳೇನೋ ಹೇಳಿರ್ತಾರೆ, ತಲೆಗೆ ತೂರಲ್ಲ, ಒಳಗೆ ಹಾಗೇ ಕೊರಿತಾ ಇರುತ್ತೆ. ಸಂಶಯ ಬಂದ ಮನುಷ್ಯ ಹೇಗಿರ್ತಾನೆ ಅಂದರೆ, ಅದು ನಿವಾರಣೆ ಆಗದಿದ್ದರೆ ಈ ಮೀನನ್ನ ಗಾಲ ಹಾಕಿ ಹಿಡಿತಾರೆ, ಹಿಡಿದಾಗ ಅದು ಸಿಕ್ಕು ತಪ್ಪಿಸಿಕೊಂಡು ಹೋಗುತ್ತೆ ಒಮ್ಮೊಮ್ಮೆ. ಆ ತಪ್ಪಿಸಿಕೊಂಡು ಹೋದರೂ ಕೂಡ ಆ ಗಾಲದ ಗಾಯ ಅದರನ್ನು ಕೆದಕ್ತಾನೇ ಇರುತ್ತೆ. ಪಾಪ ಸಾಯದೆ ತಪ್ಪಿಸಿಕೊಂಡ್ರೂ ಗಾಯದಿಂದ ಸತ್ತಂತೆ ಆಗಿರುತ್ತೆ. ಹಾಗೆ ನಮ್ಮ ಒಳಗೆ ಸಂಶಯ ಎಂಬುದೇನಿರುತ್ತೆ ಶಾಸ್ತ್ರದಲ್ಲಿ, ನಮ್ಮನ್ನು ಸತ್ತಂತೆ ಮಾಡುತ್ತಾ ಇರುತ್ತೆ. ಅದರನ್ನು ಪರಿಹಾರ ಮಾಡುವುದು ಯಾರು ಅಂದರೆ ವಿಜಯದಾಸರು ಹೇಳುತ್ತಾರೆ, ಹೊರಗಿನ ಗುರುಗಳು ಹೇಳಿದರೂ ನಿನ್ನ ತಲೆಗೆ ಏರಲಿಲ್ಲ ಅಂದರೆ ಒಳಗೆ ಏನೋ ಅಡ್ಡಿ ಇದೆ ಅಂತರ್ಥ. ಆ ಅಡ್ಡಿಯನ್ನು ತೆಗೆಯುವವರು ಒಳಗೆ ಕೂತ ಗುರುಗಳು. ಹೌದಾ, ಒಳಗೂ ಗುರುಗಳು ಕೂತಿದ್ದಾರಾ? ಒಬ್ಬರಲ್ಲ ಇಬ್ಬರಲ್ಲ, 24 ಜನ ತತ್ವಾಭಿಮಾನಿಗಳು ಕೂತಿದ್ದಾರೆ, 3.5 ಕೋಟಿ ದೇವತೆಗಳು ಕೂತಿದ್ದಾರೆ ಈ ಚೋಟು ದೇಹದಲ್ಲಿ, ನಮಗೆ ಗೊತ್ತಿಲ್ಲದೇನೆ ಕೂತಿದ್ದಾರೆ. ನಮಗೆ ನೋಡಿ, ಯಾರಿಗಾದರೂ ನಮಗೆ ಒಳಗೆ ಇಷ್ಟು ಜನ ಇದ್ದಾರೆ ಎಂಬ ಭಾವನೆಯಾದರೂ ಬಂತ? ಇಷ್ಟು ಜನ ನೀವು ಕೂತಿದ್ದೀರಾ, ನಾನು ಅಲ್ಲಗಳಿಲಿಕ್ಕಾಗುತ್ತೋ ಇಷ್ಟು ಜನ ಇದ್ದೀರಾ ಅಂತ ನನಗೆ ಅನುಭವಕ್ಕೆ ಬರ್ತಾ ಇದೆ. ಮೀರಿದ ಜನಾಂಗ ನಮ್ಮ ಒಳಗಿದ್ರು ಒಬ್ಬರಿದ್ದಾರೆ ಎಂಬ ಅನುಭವ ನಮಗೆ ಬರ್ತಾ ಇಲ್ಲ, ಸೈಲೆಂಟಾಗಿ ಒಳಗೆ ಕೂತಿದ್ದಾರೆ. ಅವರ ಪಾದ ಹಿಡಿದರೆ ನಮ್ಮ ಸಂಶಯಗಳು ಒಳಗಿನಿಂದ ಕತ್ತರಿಸ್ತಾರೆ. ಈ ಸುಲಭ ಪೂಜಾ ಮಾಡುತ್ತಾ ಬಂದರೆ ಏನಾಗುತ್ತೆ ಅಂದರೆ, ಸಚ್ಛಾಸ್ತ್ರ ವಿಚಾರ ಜನ್ಯ ನಿರ್ಣಯ. ಸಚ್ಛಾಸ್ತ್ರ ಕೇಳುತ್ತಾ ಇರುತ್ತೇವೆ, ಸಂಶಯಗಳು ಬಂದಿರುತ್ತೆ, ಅಂಥ ಕಾಲಕ್ಕೆ ಚುಟುಕಾಗಿ ಒಳ್ಳೆ ತರ್ಕದಿಂದ ಯುಕ್ತಿಗಳಿಂದ, ಹೀಗಾದರೆ ಹೀಗೆ, ಹೀಗೆಲ್ಲದಿದ್ದರೆ ಹೀಗಲ್ಲ ಎಂಬ ಆ ತರ್ಕದಿಂದ ನಿರ್ಣಯ ಆಗುತ್ತೆ. ಒಳ್ಳೆ ತರ್ಕದಿಂದ ಸಂಶಯ ಪರಿಹಾರ ಆಗಿ ನಿರ್ಣಯ ಸಿಕ್ಕಿಬಿಟ್ರೆ ಆ ಜೀವಿಗೆ ಆಗೋಷ್ಟು ಆನಂದ ಇನ್ನು ಏನು ಕೊಟ್ಟರೂ ಆಗೋದಿಲ್ಲ. ದೃಷ್ಟಾಂತಕ್ಕೆ, ಯುಕ್ತಿಗಳಿಂದ ಶಾಸ್ತ್ರದಲ್ಲಿ ಬರುವ ಸಂಶಯ ಹೋಗುತ್ತಾ ಅಂದರೆ, ಯುಕ್ತಿ ಮಲ್ಲಿಕಾದಲ್ಲೇ ವಾದಿರಾಜರು ತುಂಬಾ ಸಂಶಯಗಳು ಪರಿಹಾರ ಮಾಡುತ್ತಾರೆ. ಒಂದನ್ನು ನೋಡೋಣ ಆ ದೃಷ್ಟಾಂತಕ್ಕೆ. ಕೆಲವರು ಹೇಳುತ್ತಾರೆ, ಜೀವನಿಗೆ ಆಕಾರವಿಲ್ಲ, ಜೀವನಿಗೆ ಆಕಾರ ಇಲ್ಲ ಅಂತ ವಾದಿಸ್ತಾರೆ ಕೆಲವರು. ಜೀವ ಇದ್ದಾನೆ ಅಂತ ಒಪ್ತಾರೆ ಕೆಲವರು, ಜೀವನೇ ಇಲ್ಲ ಅಂತ ಒಪ್ಪುವರು ಚಾರವಾಕರು. ಅವರಲ್ಲದೆ ಜೀವ ಇದ್ರೂ ಕೂಡ ಜೀವನಿಗೊಂದು ಆಕಾರ ನಾವು ಒಪ್ಪಲ್ಲ, ದೀಪದಂತೆ ಇರ್ತಾನೆ ಅಂತ ಹೇಳುವವರು ಕೆಲವರು. ಅವರನ್ನ ತಲೆ ಬಗ್ಗಿಸಲಿಕ್ಕೆ ಹೇಳುತ್ತಾರೆ, ನೀನು ವೇದ ಒಪ್ಪಿದ್ದೀಯಲ್ಲಪ್ಪ. ಹಾ ಒಪ್ಪಿದ್ದೇನೆ. ಪುರಾಣ ಒಪ್ಪಿದ್ದೀಯಲ್ಲ, ಒಪ್ಪಿದ್ದೇನೆ. ಅದರ ಪ್ರಮೇಯಗಳು ಒಪ್ಪಿದ್ದೀಯಲ್ಲ, ಒಪ್ಪಿದ್ದೇನೆ. ಲಿಂಗ ದೇಹ ಒಪ್ಪಿದ್ದೀಯಾ? ಹಾ ಒಪ್ಪಿದ್ದೇನೆ. ಹಾಗಾದರೆ ಕೇಳುತ್ತಾರೆ, ಪ್ರಪಂಚದಲ್ಲಿ ಎಲ್ಲಾದರೂ ಜಡಗಳಿಗೆ ಕೈಕಾಲು ಇರುವುದುಂಟ ಅಂತ ಕೇಳುತ್ತಾರೆ. ಜಡ ಇದ್ದರೆ ಯಾವ ಆಕಾರದಲ್ಲಿರಬೇಕು? ಒಂದ ಗುಂಡು ಆಕಾರದಲ್ಲಿರಬೇಕು, ಚೌಕ ಆಕಾರದಲ್ಲಿರಬೇಕು, ದೀರ್ಘ ಚತುರಸ್ರ. ಇಂಥ ಆಕಾರಗಳು ಜಡ ಪದಾರ್ಥಗಳಿಗೆ ಕಂಡವು. ಯಾವ ಜಡ ಪದಾರ್ಥವಾದರೂ ಕೈ ಕಾಲು ಇದ್ದದ್ದು ನೀನು ನೋಡಿದ್ದೀಯ? ಇಲ್ಲ, ಜಡ ಪದಾರ್ಥಕ್ಕೆ ಕೈ ಕಾಲಿಲ್ಲ. ಸರಿ, ಜಡ ಪದಾರ್ಥಕ್ಕೆ ಕೈ ಕಾಲು ಬರಬೇಕಾದರೆ ಹಿಟ್ಟಿದೆ. ಆ ಹಿಟ್ಟು ಮುದ್ದೆಗೆ ಕೈ ಕಾಲು ಬರಬೇಕಾದರೆ ಕೈಕಾಲಿನಂತೆ ಇರುವ ಅವಯವದ ಸುತ್ತು ಒತ್ತಿದರೆ ಅದಕ್ಕೂ ಕೈಕಾಲಿನಂತೆ ಬರುತ್ತೆ. ಒಂದು ಜಡ ಪದಾರ್ಥಕ್ಕೆ ಸಹಜವಾಗಿ ಕೈಕಾಲುಗಳಿಲ್ಲದೆ ಕೈಕಾಲು ಬಂತು ಅಂದರೆ ಅರ್ಥ ಏನು? ಒಳಗೆ ಬೇರೊಂದು ಯಾವುದೋ ಇದೆ. ಹಿಟ್ಟಿನ ಮುದ್ದೆಗೆ ಕೈಕಾಲು ಬರುವುದಕ್ಕೆ ಕಾರಣವಾದ ಪದಾರ್ಥದಂತೆ. ಹೇಗೆ ಈ ಲಿಂಗ ದೇಹ ಜಡ, ಆ ಜಡವಾದ ಲಿಂಗ ದೇಹಕ್ಕೆ ಕೈಕಾಲುಗಳಿವೆ. ಕೈಕಾಲು ಇದೆ ಅಂದರೆ ಒಳಗೆ ಚೇತನ ಇರಬೇಕು. ಇಲ್ಲದಿದ್ರೆ ಇಲ್ಲ, ನಾನು ಒಪ್ಪಲ್ಲ ಅಂತೀಯ, ಹಾಗಾದರೆ ಎಲ್ಲಾ ಜಡ ಪದಾರ್ಥಗಳಿಗೂ ಕೈಕಾಲು ಒಪ್ಪು ಅಂತ ಒಪ್ಪಿಸ್ತಾರವನನ್ನ. ಅದು ಯುಕ್ತಿ ಅಂತ ಹೇಳುತ್ತಾರೆ. ಯುಕ್ತಿಗಳಿಂದ, ಈ ಯುಕ್ತಿಗಳು ಹೊರಗೆ ಕಲಿಯುವ ಯುಕ್ತಿಗಳು, ಒಳಗೆ ತತ್ವಾಭಿಮಾನಿಗಳು ಕೊಡುತ್ತಾರೆ ಅಪರೂಪವಾದ ಯುಕ್ತಿಗಳು. ಅದರಿಂದ ನಮ್ಮ ಸಂಶಯಗಳೆಲ್ಲ ಪರಿಹಾರ ಆಗಿ ಆನಂದ ಆಗಿಬಿಡುತ್ತೆ. ಅದು ಈ ಪೂಜೆಯ ಫಲ. ಎಂಥ ಅಪರೂಪವಾದ ಫಲವನ್ನು ಕೊಟ್ಟಿದ್ದಾರೆ, ಹೇಳ್ತಾ ಇದ್ದಾರೆ. ಈ ಫಲ ಬರಬೇಕಾದ್ರೂ ಕೂಡ, ಈ ಪೂಜೆ ಮಾಡಬೇಕಾದ್ರೂ ಕೂಡ ನಾವಾಗಿ ಮಾಡಲಿಕ್ಕಿಲ್ಲ. ಅಂದರೆ ನೋಡಿ, ನಾವು ತುಂಬಾ ಅಂದುಕೊಳ್ತಾ ಇರ್ತೇವೆ, ಇದು ಮಾಡಬೇಕು ಅದು ಮಾಡಬೇಕು ಅಂತ. ಮಾಡುವ ಕಾಲಕ್ಕೆ ಎಲ್ಲ ಮರೆತೋಗಿರುತ್ತೆ. ಆದ ಮೇಲೆ ನೆನಪಾಗುತ್ತೆ, ಅಯ್ಯೋ ಇದು ಮಾಡಬೇಕಾಗಿತ್ತು. ಯಾಕೆ? ಎಲ್ಲ ನಾವೇ ಕರ್ತೃಗಳಾಗಿದ್ರೆ ಎಲ್ಲ ನಾವೇ ಮಾಡಬಹುದಾಗಿತ್ತಲ್ಲ, ಮರೆತು ಯಾಕೆ ಹೋಯಿತು? ಅಂದರೆ ಇನ್ನೊಬ್ಬ ಕರ್ತೃ ಇದ್ದಾನೆ, ಸ್ವತಂತ್ರ ಕರ್ತೃ. ಅವನು ಮಾಡಿಸಿದರೆ ಮಾಡುತ್ತೇವೆ, ಇಲ್ಲದ್ರೆ ಇಲ್ಲ. ಪರಾಧೀನ ಕರ್ತೃಗಳು ನಾವು. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಸ್ವಾಮಿ ಆದರೂ ಕೂಡ ಈ ಸುಲಭ ಪೂಜಾ ಏನೇ ಅನುಸಂಧಾನ ಇದೆ, ಇದು ಪ್ರವಾಹ ವಾಯುಗಳು ಅಭಿಮಾನಿಗಳು ಅವರ ಪಾದ ಹಿಡಿದರೆ ನಮಗೆ ನಿತ್ಯವೂ ಅನುಸಂಧಾನಕ್ಕೆ ಈ ಪೂಜೆಯನ್ನ ಅವರು ತಂದು ಕೊಡುತ್ತಾರೆ. ಇಲ್ಲ, ಬರೀ ನಾಟಕ ಆಗುತ್ತೆ, ಮಾಡುತ್ತೇನೆ ಅಂತ ಕೂಡೋದು, ಏನೋ ಮಾಡಿ ಬರುವುದಾಗುತ್ತೆ. ಆದ್ದರಿಂದ ತತ್ವಾಭಿಮಾನಿಗಳ ಪಾದ ಹಿಡಿಯಿರಿ. ಅದರಲ್ಲಿ ಹೇಳುತ್ತಾರೆ, ತಸ್ಯ ಪ್ರವಾಹೋ ಅಭಿಮಾನಿ, ಪ್ರವಾಹ ವಾಯುಗಳೇ ಈ ಒಳಗಿನ ಪೂಜೆಗೆ ಅಭಿಮಾನಿ. ತೇನ ಬಲೇನ, ಆ ಪ್ರವಾಹ ವಾಯುದೇವರ ಬಲದಿಂದ ಅಹಂ ಭಗವತ್ ಪೂಜಾಂ ಕರೋಮಿ, ನಾನು ಭಗವಂತನ ಪೂಜೆಯನ್ನ ಮಾಡುತ್ತೇನೆ ಅಂತ ತಿಳಿಸಿಕೊಡತಾ ಇದ್ದಾರೆ. ಸರಿ, ಆ ಪೂಜಾ ಮಾಡುವ ಅನುಸಂಧಾನ ಮಾಡುವ ಕ್ರಮ ಹೇಗೆ ಅಂದರೆ, ತತ್ರ ಶರೀರಮೇವ ದೇವ ಮಂದಿರಂ. ನಮ್ಮ ಶರೀರವನ್ನೇ ಇದು ಯಾವಾಗ ಮಾಡಬೇಕು? ನಿತ್ಯ ಪೂಜಾ ಮಾಡುವಾಗ ಮೊದಲು ಚೂರು ಚುಟುಕಾಗಿ ಈ ಪೂಜೆ ಮಾಡಿ ಮುಗಿಸಿ ನಂತರ ಪೂಜಾ ಮಾಡಬೇಕು. ಹೇಳ್ತಾ ಇದ್ದಾರೆ, ನನ್ನ ಶರೀರವೇ ನಿನ್ನ ಮಂದಿರ. ಮಂದಿರದಲ್ಲಿ ಮಂಟಪ ಬೇಕಲ್ವಾ? ಹೇಳ್ತಾರೆ, ಹೃದಯ ಸರೋಜಮೇವ ಮಂಟಪಂ. ಹೃದಯ ಸರೋಜವೇ ಮಂಟಪ. ಮಂಟಪದಲ್ಲಿ ಪ್ರತಿಮಾ ಬೇಕಲ್ಲ ದೇವರು ಬರಲಿಕ್ಕೆ. ಜೀವ ಸ್ವರೂಪಮೇವ ಪ್ರತಿಮಾ, ಜೀವನ ಸ್ವರೂಪವೇ ನಿನಗೆ ಪ್ರತಿಮಾ ಅಂತ ಅರ್ಪಣೆ ಮಾಡಬೇಕು. ಇನ್ನು ಹೇಳ್ತಾ ಇದ್ದಾರೆ, ತತ್ರ ಸನ್ನಿಹಿತಸ್ಯ ಬಿಂಬರೂಪಸ್ಯ ಹರೇಹೇ, ಈ ಶರೀರವೆಂಬ ಮಂದಿರದಲ್ಲಿ, ಹೃದಯ ಸರೋಜವೆಂಬ ಮಂಟಪದಲ್ಲಿ, ಜೀವನ ಸ್ವರೂಪವೆಂಬ ಪ್ರತಿಮಾದಲ್ಲಿ ಇಲ್ಲಿರತಕ್ಕಂಥ ಬಿಂಬರೂಪಿಯಾದ ಹರಿಗೆ ಆಸನ ಹಾಕಬೇಕು. ದೇವರಿಗೆ ಬಂದ ಕೂಡಲೇ ಆಸನ ಕೊಡಬೇಕಲ್ವಾ? ಯಾವ ಆಸನ ಅಂದರೆ ಹೇಳ್ತಾ ಇದ್ದಾರೆ, ಶಿವ ಅಭಿಮನ್ಯಮಾನ ಅಖಂಡ ಸ್ಮೃತಿ ಧ್ಯಾನಂ, ಉಮಾ ಅಭಿಮನ್ಯಮಾನ ಸ್ಥಿರ ಪ್ರತಿಭಾ ರೂಪ ಅವಾಂತರ ಅವಕಾಶ ಏವ ಆಸನಂ. ನಮ್ಮಲ್ಲಿ ಎರಡು ಮಾಡಬೇಕಂತೆ ನಿತ್ಯವೂ ಕೂಡ. ಏನು ಮಾಡಬೇಕು ಅಂದರೆ, ದೇವರ ಧ್ಯಾನ ಚೂರು ಮಾಡಿ. ಧ್ಯಾನ ಅಂದ ಕೂಡಲೇ ನಮಗೆ ಸ್ವಲ್ಪ ಅಪ್ಪ ತುಂಬ ಹೊತ್ತು ಕೂಡಬೇಕು. ಧ್ಯಾನ ಅಂದರೆ ಈ ಋಷಿ ಮುನಿಗಳಿಗೆ ಬೇಕಾದಷ್ಟೇ ಹೊರತು ನಮದಲ್ಲ, ನಾವು ಯೋಗ್ಯರಲ್ಲ ಅಂತ ನಮ್ಮನ್ನು ನಾವು ಪಕ್ಕಕ್ಕೆ ಸರಿಸಿ ಧ್ಯಾನಕ್ಕೆ ದೂರ ಆಗ್ತಾ ಇರ್ತೇವೆ. ಧ್ಯಾನ ಎರಡು ರೀತಿ, ಒಂದು ತತ್ವ ನಿಶ್ಚಯ ಆಗಲಿಕ್ಕೆ ಧ್ಯಾನ, ತತ್ವ ನಿಶ್ಚಯ ಆದ ಮೇಲೆ ಧ್ಯಾನ ಅಂತ ಎರಡು ರೀತಿ. ಈ ತತ್ವ ನಿಶ್ಚಯ ಆಗಲಿಕ್ಕೆ ಮೊದಲು ಮಾಡುವ ಧ್ಯಾನ ಚಿಂತನ ಅಂತ ಕರೀತಾರೆ. ಅದಕ್ಕೆ ಆಚಾರ್ಯರು ಹೇಳಿದರು, ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂದರು. ಅದು ಹಿಡ್ಕೊಂಡು ನಾವು ತತ್ವ ನಿಶ್ಚಯವೇ ಆಗಿಲ್ಲ, ಧ್ಯಾನ ಯಾವ ಜನ್ಮಕ್ಕೆ ಬರಬೇಕು, ಇವಾಗ ನಾವು ಧ್ಯಾನ ಮಾಡಲ್ಲ ಅಂತ ಕೂತ್ಬಿಡ್ತೇವೆ. ಸರಿಯಲ್ಲ ಅದು. ತತ್ವ ನಿಶ್ಚಯ ಆಗಲಿಕ್ಕೆ ಧ್ಯಾನ, ನಿಶ್ಚಯ ಆದ ಮೇಲೆ ಧ್ಯಾನ ಅಂತ ಎರಡು ರೀತಿ. ಅಪ್ಪ ಧ್ಯಾನ ಅಂದರೆ ತುಂಬ ಹೊತ್ತು ಕೂಡಬೇಕು, ಈ ಬೆಂಗಳೂರಲ್ಲಿ ನಾವು ಓಡಾಡುತ್ತಾ ಧ್ಯಾನಕ್ಕೆ ಕೂತರೆ ಗತಿ ಏನು ಅಂದರೆ, ದಾಸರಾಯರು ನಮ್ಮ ಮಟ್ಟಕ್ಕೆ ಇಳಿದು ಕೊಡ್ತಾರೆ. ವಿಜಯದಾಸರು ದೀನನಾಗಿ ಒಂದು ನಿಮಿಷ ಧ್ಯಾನ ಮಾಡಲು ವಿಜಯ ವಿಠಲ ಒಲಿವ ಅಂತ. ಒಂದು ನಿಮಿಷವೂ ಆಗಲ್ಲ ಅಂದರೆ ಗೆಟ್ ಔಟ್ ಅಂತ ಹೇಳಿಬಿಡ್ತಾರೆ. ಒಂದು ನಿಮಿಷವಾದರೂ ದೇವರ ಧ್ಯಾನ ಮಾಡಿ, ಆ ಮಾಡಿದ ಧ್ಯಾನ ದೇವರಿಗೆ ಆಸನ. ಪೂಜೆಗೆ ಮೊದಲು ಒಂದು ನಿಮಿಷ ಧ್ಯಾನ ಮಾಡಿ ಇದು ನಿನಗೆ ಆಸನ ಅಂತ ಅರ್ಪಣೆ ಮಾಡಿ. ಆ ಆಸನ ಹಾಕುವಾಗ ಆಸನ ಹೇಗಿರುತ್ತೆ, ಕೆಳಗೆ ಕೂಡಲಿಕ್ಕೆ ಬೆನ್ನು ಚೂರು ಒರಗಲಿಕ್ಕೆ ಎರಡೂ ಇರುತ್ತೆ, ಕೆಳಗಿನದ್ದು ಸ್ಥಿರವಾಗಿರುತ್ತೆ, ಮೇಲಿನದ್ದು ಚೂರು ಆಚೆ ಈಚೆ ಆಗ್ತಾ ಇರುತ್ತೆ, ಅಂದರೆ ಒರಗಿಕೊಳ್ಳಲಿಕ್ಕೆ ಚೆನ್ನಾಗಿರುತ್ತೆ. ಅದರಲ್ಲಿ ಹೇಳ್ತಾರೆ, ಕೆಳಗಿನ ಭಾಗ ಅಖಂಡ ಸ್ಮೃತಿ, ದೇವರ ಒಂದು ನಿಮಿಷವಾದರೂ ಎಡಬಿಡದ ಸ್ಮೃತಿ. ಆ ಎಡಬಿಡದ ಸ್ಮೃತಿಯಲ್ಲಿ ಇನ್ನೊಂದು ಬರಬೇಕು. ಏನು, ಬರೇ ದೇವರು ದೇವರು ಅಂತ ಬಂದರೆ ಸಾಲದು, ದೇವರ ನೆನಪು ಬಂದಿರಬೇಕು. ದೇವರ ಗುಣ, ದೇವರ ಕ್ರಿಯ, ದೇವರ ರೂಪ, ಮೂರರ ನೆನಪು ಬಂದಿರಬೇಕು. ಈ ಮೂರರ ನೆನಪು ಬರುವುದು, ಆ ಎಷ್ಟು ಕಾಲ ಧ್ಯಾನ ಮಾಡುತ್ತೇವೋ ಅಷ್ಟೂ ಕಾಲ ದೇವರ ಎಡಬಿಡದ ನೆನಪು ಬರುವಾಗ ಆ ಗುಣಗಳ ಎಡಬಿಡದ ಹೊಳೆತ ಏನು ಬರ್ತಾ ಇದೆ ಅದರನ್ನ ಪ್ರತಿಭಾ ಅಂತ ಕರೀತಾರೆ. ಆ ಪ್ರತಿಭಾ ಅಂದರೆ ದೇವರ ಗುಣಗಳ ಹೊಳೆತ. ಆ ಹೊಳೆತ ಎರಡು ರೀತಿ, ಸ್ಥಿರ ಪ್ರತಿಭಾ, ಚಂಚಲ ಪ್ರತಿಭಾ ಅಂತ. ಬಿಟ್ಟು ಬಿಟ್ಟು ಬರುವುದು ಚಂಚಲ ಪ್ರತಿಭಾ, ಒಂದೇ ಸಮನೆ ಬರುವುದು ಸ್ಥಿರ ಪ್ರತಿಭಾ. ಈ ಸ್ಥಿರ ಪ್ರತಿಭಾ ಉಮಾದೇವಿ ಕೊಡುತ್ತಾಳೆ, ಚಂಚಲ ಪ್ರತಿಭಾ ಇಂದ್ರದೇವರು ಕೊಡುತ್ತಾರೆ. ಅದಕ್ಕೆ ರುದ್ರದೇವರು ಅಖಂಡ ಸ್ಮೃತಿ ಕೊಟ್ಟರೆ ಆ ಸ್ಮೃತಿಯಲ್ಲಿ ದೇವರ ಹೊಳೆತ ಉಮಾದೇವಿ ಕೊಟ್ಟು ಎರಡೂ ಸೇರಿ ದೇವರಿಗೆ ಆಸನ. ಅಪ್ಪ ಇದೇನು ಬಹಳ ದೊಡ್ಡದಾಯ್ತಲ್ಲ ಅಂದರೆ ಏನೂ ಇಲ್ಲ, ಒಂದು ನಿಮಿಷ ದೇವರ ಚಿಂತನೆ ಮಾಡೋಣ, ಆ ಮಾಡೋ ಕಾಲಕ್ಕೆ ಒಂದು ರೂಪ ಇಟ್ಟುಕೊಳ್ಳೋಣ, ಆ ರೂಪದ ಚಿಂತನೆ ಮಾಡತಾ ನೀನು ಬಹಳ ಒಳ್ಳೆವ, ಈ ಒಂದು ಗುಣ ತಗೊಳ್ಳೋಣ, ಆ ಗುಣ ತಗೊಂಡು ಸ್ವಾಮಿ ಅಂತ ಒಂದು ನಿಮಿಷ ಎಡಬಿಡದೆ ಚಿಂತನೆ ಮಾಡಿದರೆ ಆ ಒಳ್ಳೆತನದ ಹೊಳೆತ ಬಂತು, ದೇವರ ನೆನಪು ಬಂತು, ಎರಡೂ ಆಯಿತು, ಕೃಷ್ಣಾರ್ಪಣ ಬಿಡೋಣ, ಇದೇ ನಿನಗೆ ಆಸನ. ರುಚಿ ಹುಟ್ಟಿದರೆ ನಾವೇ ಗಂಟೆ ಕೊಡ್ತೀವಿ, ರುಚಿ ಹುಟ್ಟದಿದ್ದರೆ ನಿಮಿಷ ಕೊಡಲಿಕ್ಕೂ ಮುಳ್ಳಿನ ಮೇಲೆ ಕೂತಂತಾಗುತ್ತೆ. ಆದ್ದರಿಂದ ಈ ಧ್ಯಾನ ಆತನಿಗೆ ಆಸನ. ಇನ್ನ ದೇವರಿಗೆ ಆಸನ ಹಾಕಿ ಕೂಡಿಸಿದ ಮೇಲೆ ನಾವು ಮಾಡುವುದೇನು? ಸ್ನಾನ. ಸ್ನಾನ ಮಾಡಿಸಬೇಕು. ನೀರೆಲ್ಲಿದೆ? ಈ ಶರೀರದೊಳಗೆ ನೀರಿದೆ ಅಂತೆ. ನೀರಿರಬೇಕಾದ್ರೆ ನದಿ ಇರಬೇಕಲ್ಲ, ನದಿ ಇದ್ರೆ ನೀರಿರುತ್ತೆ. ಹೇಳ್ತಾ ಇದ್ದಾರೆ, ಶ್ರದ್ಧಾಯೇವ ನದಿ. ಶ್ರದ್ಧೆ, ನಮ್ಮಲ್ಲಿ ಏನು ದೇವರ ಬಗ್ಗೆ ಶ್ರದ್ಧಾ ಇದೆ ಅದೇ ನದಿ. ಆ ನದಿ ಸುಮ್ಮನೆ ಹರಿಯಲ್ಲ, ಭಾರತೀ ಅಭಿಮನ್ಯಮಾನ. ಭಾರತೀ ದೇವಿಯ ಪ್ರಾರ್ಥನೆ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಎಂಬ ನದಿ ಹರಿಯುತ್ತೆ. ನದಿ ಹರಿತಾ ಇದೆ, ನದಿಯಲ್ಲಿ ನೀರು ಬೇಕಲ್ಲ ಅಂದರೆ ಅಲ್ಲಿ ಹೇಳುತ್ತಾರೆ ಚಿತ್ತಮೇವ ಜಲಂ. ನೀರು ಅಂದರೆ ಈ ಮನಸ್ಸೇ ಜಲ. ಅದಕ್ಕೆ ಅಭಿಮಾನಿ ಅಗ್ನಿ. ಅಗ್ನಿ ಅಭಿಮನ್ಯಮಾನಂ ಚಿತ್ತಮೇವ ಜಲಂ. ಅಗ್ನಿ ಅಭಿಮಾನಿಯಾದಂಥ ಚಿತ್ತ, ಈ ಮನಸ್ಸೇ ಜಲ. ಹೇಳೋದೇನೋ ಚೆನ್ನಾಗಿದೆ, ಆ ಮನಸ್ಸನ್ನು ತಂದು ದೇವರ ಮೇಲೆ ಸುರಿಯೋದು ಹೇಗೆ, ಅಭಿಷೇಕ ಮಾಡೋದು ಹೇಗೆ ಅಂದರೆ ಆ ಮನಸ್ಸಿನಿಂದ ದೇವರನ್ನ ಚಿತ್ರೀಕರಣ ಮಾಡುವುದೇ ಸ್ನಾನ. ಹೇಳುತ್ತಾರೆ ಚಿತ್ತೇನ ವಿಷಯೀಕರಣಮೇವ ಸ್ನಾನಂ. ಈ ಮನಸ್ಸಿನಿಂದ ದೇವರನ್ನ ನೋಡುವುದೇ ಸ್ನಾನ ದೇವರಿಗೆ. ಅಂದರೆ ಈ ಮನಸ್ಸನ್ನು ದೇವರ ಮೇಲೆ ಹಾಕಿದಂತಾಯಿತು. ಈ ಮಾತನ್ನೇ ಸುಮಧ್ವ ವಿಜಯದಲ್ಲಿ ನೋಡಿದರೆ ಶ್ರದ್ಧಾ ನದಿ ಚಿತ್ತವಾರ್ಭಿಹಿ. ಹೌದೋ, ಎಂಥ ಮಾತು! ನಾರಾಯಣ ಪಂಡಿತಾಚಾರ್ಯರ ಮಾತು ಒಂದೊಂದು ಒಂದೊಂದು ಬಾಣದಂತೆ ಇರುತ್ತೆ. ಒಂದು ಕಡೆ ಹೇಳುತ್ತಾರೆ ದೇವರಿಗೆ ಏನರ್ಪಣೆ ಮಾಡಬೇಕು ಅಂದರೆ ಕರ್ಮ ಸಂಘಾನ್ ಅಂತ ಹೇಳಿಬಿಡ್ತಾರೆ. ಕರ್ಮ ಸಂಘ ಅಂದ್ರೆ ಅರ್ಥ ಆಗಲ್ಲ. ಅದಕ್ಕೆ ಅವರೇ ಹೇಳುತ್ತಾರೆ ದೇವರ ಹೊಟ್ಟೆಯಿಂದ ಬಂದಾಗಲಿಂದ ಮೋಕ್ಷಕ್ಕೆ ಹೋಗುವ ಪರ್ಯಂತ ಪ್ರತಿಯೊಂದು ಜನ್ಮದಲ್ಲಿ ಮಾಡಿದ ಎಲ್ಲಾ ಕರ್ಮಗಳು ಕರ್ಮ ಸಂಘ, ಅದು ಅರ್ಪಣೆ ಮಾಡು. ಆಚಾರ್ಯರು ಎಂಥ ಪೂಜಾ ಮಾಡಿದರು ಅಂದರೆ ಶ್ರದ್ಧಾ ನದಿ ಚಿತ್ತವಾರ್ಭಿಹಿ, ಮಾನಸ ಪೂಜಾ ಹೀಗೆ ಮಾಡಿದ್ರಯ್ಯ ಅಂತ ಹೇಳಿದರು. ಮತ್ತೆ ಮಧ್ವಾಚಾರ್ಯರು ಮಾಡಿದರು, ಎಲ್ಲ ಅನುಯಾಯಿಗಳು ಮಾಡಿದರು, ನಾವು ಮಾತ್ರ ಕೇಳಿಬಿಟ್ರೆ ಚೆನ್ನಾಗಿರಲ್ಲ, ನಾವು ಮಾಡೋಣ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅಗ್ನಿ ಅಭಿಮನ್ಯಮಾನಂ ಚಿತ್ತಮೇವ ಜಲಂ. ಆ ಚಿತ್ತದಿಂದ ದೇವರನ್ನ ವಿಷಯೀಕರಿಸುವುದು, ದೇವ ಹೀಗಿದ್ದಾನೆ ಎಂದು ತಿಳ್ಕೊಳ್ಳುವುದೇ ದೇವರಿಗೆ ಸ್ನಾನ. ಸ್ನಾನ ಆದ ಮೇಲೆ ದೇವರಿಗೆ ದೀಪ ಹಚ್ಚಬೇಕು. ದೀಪ ಹೇಗಿರಬೇಕು? ದೀಪದ ಲಕ್ಷಣ ಏನು ಅಂದರೆ ಚಂಚಲವಾಗಿರುತ್ತೆ ದೀಪದ ಲಕ್ಷಣ. ಅದಕ್ಕೆ ಹೇಳುತ್ತಾರೆ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳುತ್ತಾರೆ, ಆಕೆ ಭಗವಂತನ ವಿಶೇಷವಾದ ರೂಪಗಳನ್ನು ಎಣಿಸಲಿಕ್ಕೆ ಹೋದ್ದು. ಕಾಲಿನ ಉಗುರಿನ ಗುಣಗಳ ಎಣಿಸಲಿಕ್ಕೆ ಹೋದರೆ, ಒಂದು ಗುಣ ಎಣಿಸಲಿಕ್ಕೆ ಹೋದರೆ ಆ ಒಂದು ಗುಣದೊಳ ಅನಂತ ಗುಣಗಳು, ಅನಂತ ರೂಪಗಳು ಸರಸರ ಸರಸರನೇ ಬರ್ತಾ ಇವೆ. ಹೇಗೆ ನಮ್ಮ ದೀಪಾವಳಿ ಕಾಲಕ್ಕೆ ಪಟಾಕಿ ಬಿಡ್ತಾರಲ್ಲ, ಯಾವುದದು ಫ್ಲವರ್ ಪಾಟ್ ಅಂತ, ಅದರಲ್ಲಿ ಹೇಗೆ ಬರ್ತಾ ಇರುತ್ತೆ, ಸರಸರ ಸರನೇ ಬರ್ತಾ ಇರುತ್ತೆ. ಯಾರನ್ನಾದರೂ ಎಷ್ಟು ಕಣಗಳು ಬಂತು ಎಣಿಸರಿ ಅಂದರೆ ಆಗತ್ತೋ, ನಾವು ನೋಡೋದ್ರೊಳಗೆ ಹಾರಿ ಮುಗಿದೋಗಿರುತ್ತೆ. ಹಾಗೆ ಲಕ್ಷ್ಮೀದೇವಿ ಎಣಿಸಲಿಕ್ಕೆ ನೋಡಿದಾಗ ದೇವರ ರೂಪಗಳು ಸರಸರ ಸರಸರ ಬರ್ತಾ ಇವೆ, ಅಪರೂಪದ ರೂಪಗಳು ಬರ್ತಾ ಇವೆ. ಅದು ನೋಡುತ್ತಾ ಇದ್ದಾಳಂತೆ ಆನಂದ ಪಡ್ತಾ ಇದ್ದಾಳೆ, ಬಾಧೆ ಆಗ್ತಾ ಇದೆ. ಅಯ್ಯೋ ರೂಪಗಳು ಬರ್ತಾ ಇವೆ, ಪೂಜಾ ಮಾಡಬೇಕು, ಮಾಡುವುದರೊಳಗೆ ಹಾರತಾ ಇದ್ದಾನೆ ಸ್ವಾಮಿ, ಏನು ಮಾಡಲಿ ಅಂತ ನೋಡಿದ್ಲು. ಈ ಪೂಜಾ ಮಾಡೋಣ ಅಂತ ಏನು ಮಾಡಿದ್ಲು? ಇಂದಿರಾ ಚಂಚಲ ಅಪಾಂಗ ನೀರಾಜಿತಂ. ಆ ದೇವಿ ನಮ್ಮ ಕಣ್ಣು ಚಂಚಲ, ಇಂದಿರಾದೇವಿ ಕಣ್ಣು ಚಂಚಲ. ನಮ್ಮ ಕಣ್ಣು ಬೇಡದ ವಸ್ತುಗಳನ್ನು ನೋಡಿ ಚಂಚಲ ಆಗತ್ತೆ, ಆಕೆ ಕಣ್ಣು ದೇವರನ್ನು ನೋಡೇ ಚಂಚಲ ಆಗತ್ತೆ. ಆ ಚಂಚಲವಾದ ಕಣ್ಣು ಅದರನ್ನೇ ದೀಪದಂತೆ ಆರತಿ ಮಾಡಿ ಕಳಿಸಿಕೊಟ್ಲಂತೆ ಒಂದೊಂದು ರೂಪವನ್ನು. ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಹೃದಯದಲ್ಲಿರುವ ಬಿಂಬ ನಾಮಕ ಭಗವಂತನಿಗೆ ದೀಪ ಯಾವುದು ಅಂದರೆ ಚಂಚಲ ಪ್ರತಿಭಾ ರೂಪಂ ಆಂತರಂ ತೇಜಃ ದೀಪಂ. ಧ್ಯಾನಕ್ಕೆ ಚೂರು ಹೊತ್ತು ಕೂತಾಯಿತು, ಎದ್ದಾಯಿತು, ಆದ ಮೇಲೆ ಚೂರು ಚೂರು ಬಿಟ್ಟು ಬಿಟ್ಟು ದೇವರ ಕುರಿತು ಆಲೋಚನೆ ಬರ್ತಾ ಇದೆ. ಇಂಥವ 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 ಅಂತ ಬರ್ತಾ ಇದೆ. ಆ ಬಿಟ್ಟು ಬಿಟ್ಟು ಹಾಗೆ ಹಾಗೆ ಹಾರತಾ ಇರುವ ದೇವರ ಕುರಿತು ಆಲೋಚನೆ ಏನಿದೆ ಅಲ್ಲ, ಅದು ದೀಪ ದೇವರಿಗೆ ಅರ್ಪಣೆ ಮಾಡಿ. ಇನ್ನು ದೇವರಿಗೆ ಪುಷ್ಪ ಅರ್ಪಣೆ ಮಾಡಬೇಕು. ಒಂದಲ್ಲ ಎರಡಲ್ಲ ಎಂಟು ಪುಷ್ಪಗಳನ್ನು ಅರ್ಪಣೆ ಮಾಡಿ. ಅದಕ್ಕೆ ಹೇಳುತ್ತಾರೆ ಅಷ್ಟಭಿಹಿ ಭಾವಪುಷ್ಪೈಹಿ ಅಂತ ಹೇಳುತ್ತಾರೆ ಸುಮಧ್ವಜಯಕಾರರು. ಎಂಟು ಪುಷ್ಪಗಳನ್ನು ಅರ್ಪಣೆ ಮಾಡಿ ಅಂದರು. ಆ ಪುಷ್ಪಗಳನ್ನು ನಾಳೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣೆ ಮಸ್ತು.